குணகணநிலையும் பதிம்பிரமாயாக ஜகதகதனஞ்ச வாசவீசோனும் முனிகுலதிலகஞ்ச பூர்ணபோதம் குருமபி பரமம் குருஞ்சமே வந்தே தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருங்கச்சான் கீதார்த்தம் வக்ஷாமி தேசதஹ அப்ரவீச்ச அதென ஸ்ரீர்பூர் துர்கேதி ஸ்ரீஹி பூஹு துர்கா இதி யா பின்னா மகாமாயா து வைஷ்ணவி தச்சக்தி அனந்தாம்சஹீனா அதாபி தஸ்யாஸ்த்ரயாத் பிரஹோ அனந்த பிரம்ம ருத்ராதேஹே நான்யாஹ சக்தி கலாபிஹி தேஷாம் துரத்தேயா அபி ஏஷா வினா விஷ்ணு பிரசாதத்தஹ. ಇಲ್ಲಿ ಮಾಯಾ ಅಂದ್ರೆ ಏನು ಅಂತ ಅರ್ಥ ಹೇಳ್ತಾರೆ. ಹೇಳಿದ್ದಕ್ಕೆ ಆಧಾರ ಅಬ್ರವೀಚ್ಚ ಶ್ರೀಹಿ ಭೂಹು ದುರ್ಗಾ ಇತಿ ಮೂರು ರೂಪಗಳು. ಯಾ ಭಿನ್ನ ಮಹಾಮಾಯಾತು ವೈಷ್ಣವಿ ವಿಷ್ಣುಪತ್ನಿ, ವಿಷ್ಣುಪತ್ನಿಯಾದ ಮಹಾಮಾಯೆ ಮೂರು ವಿಧ, ಶ್ರೀ ಭೂ ದುರ್ಗಾ ಅಂಥೇಳಿ. ತಚ್ಛಕ್ತಿ ಅನಂತಾಂಶಹೀನ ಅಥಾಪಿ, ಮಹಾವಿಷ್ಣುವಿನ ಶಕ್ತಿಗಿಂತ ಅನಂತಾಂಶ ಕಡಿಮೆ. ಅಥಾಪಿ ಆದರೂ ಸಹ ತಸ್ಯ ಆಶ್ರಯಾತ್ ಪ್ರಭೋಹೋ, ಆ ಪ್ರಭುವಿನಾದ ಶ್ರೀಹರಿ ಆಶ್ರಯದಿಂದಾಗಿ ಅನಂತ ಬ್ರಹ್ಮ ರುದ್ರಾದೇಹೇ ನಾ ಅಸ್ಯಾಹ ಶಕ್ತಿ ಕಲಾಪಿಹಿ. ದೇವತೆಗಳು ಈಗಿನ ಕಲಿತವರಲ್ಲ, ಅನಂತ ಬ್ರಹ್ಮರು ಅನಂತ ರುದ್ರರು. ಅವರೆಲ್ಲರ ಶಕ್ತಿಗಿಂತ ಏನಾಗಿ ಅವರೆಲ್ಲರ ಶಕ್ತಿ ಇವ್ರ ಮುಂದೆ ಏನಾಗುತ್ತೆ, ಒಂದು ಕಲ, ಒಂದು ಫ್ರ್ಯಾಕ್ಷನ್ ಇದ್ದಾಗ ಲೆಕ್ಕ, ಅಷ್ಟು ದೊಡ್ಡವರು ಮಹಾಲಕ್ಷ್ಮಿ. ಏನ ಹೌದು, ಭೂಹು ಭೂರೂಪ, ದುರ್ಗಾ ದುರ್ಗಾ ರೂಪ, ಮಹಾಲಕ್ಷ್ಮಿ ಮೂರು ರೂಪಗಳು, ಶ್ರೀರೂಪ ಭೂರೂಪ ದುರ್ಗಾರೂಪ. ಶ್ರೀರೂಪದಿಂದ ಸಪ್ತಗುಣಕ್ಕೆ ಅಭಿಮಾನಿನಿ, ಭೂರೂಪದಿಂದ ರಜೋಗುಣಕ್ಕೆ ಅಭಿಮಾನಿನಿ, ದುರ್ಗಾರೂಪದ ತವಗುಣಕ್ಕೆ ಅಭಿಮಾನಿ. ಆದ್ದರಿಂದ ಮೂರು ರೂಪ. ಈ ಪಾರ್ವತಿ ದುರ್ಗಾ ಬೇರೆ, ಈ ಮಹಾಲಕ್ಷ್ಮಿ ದುರ್ಗಾ ಬೇರೆ, ಮಹಾಲಕ್ಷ್ಮಿ ದುರ್ಗಾ ಹೀಗೆ. ಆದ್ದರಿಂದ ತಚ್ಚಕ್ತಿ ಅನಂತಾಂಶಹೀನಾಪಿ, ಪರಮಾತ್ಮನ ಶಕ್ತಿಗಿಂತ ಅನಂತಾಂಶ ಕಡಿಮೆ. ಆದರೆ ಆಗಿ ಅನಂತ ಬ್ರಹ್ಮ ರುದ್ರಾದಿಗಳು ಇವರ ಮುಂದೆ ಒಂದು ತುಣುಕಾಗ್ತಾರಷ್ಟೇ, ಅಷ್ಟು ಮೇಲಿದ್ದಾರೆ ಮಹಾಲಕ್ಷ್ಮಿ ಅಂತ ಹೇಳಿ. ಪರಮಾತ್ಮರ ಮುಂದೆ ಇವರು ಅನಂತಾಂಶ ಕಡಿಮೆ, ಅವರು ಇವರ ಮುಂದೆ ಅನಂತಾಂಶ ಕಡಿಮೆ, ಅಷ್ಟು ಹೇಳಿದರು. ಇದು ವಿಶೇಷವಾದ ಮಹಿಮೆ. ಶಕ್ತಿ ಕಲಾಪಿಹಿ, ನಾವೇನು ತಿಳ್ಕೊಂಡಿರ್ತೇವೆ, ಸಾಮಾನ್ಯ ಬ್ರಹ್ಮ ಗರುಡಶೇಷ ರುದ್ರದೇವರು, ಸರಸ್ವತಿ ಭಾರತೀಯರು, ಆಮೇಲೆ ಬ್ರಹ್ಮವಾಯುಗಳು, ಅವರ ಕೋಟಿ ಮೇಲೆ ಮಹಾಲಕ್ಷ್ಮಿ ಇದ್ದಾರೆ. ಅದೇನು ತಿಳಿ, ಇಷ್ಟು ಕ್ರಿಮಿಟ್ ಮಾಡಬಾರದು. ಅನಂತ ಬ್ರಹ್ಮರು ಅನಂತ ರುದ್ರಾದಿಗಳು ಅನಂತ, ಯಾಕೆಂದರೆ ಅನಂತ ಕಲ್ಪ ಆಗಿದೆ, ಅನಂತ ಕಲ್ಪ ಆಗಲಿಕ್ಕಿದೆ ಮುಂದೆ. ಎಲ್ಲರಿಗಿಂತ ಏನಿದ್ದಾರೆ ಇವರು ಅಂತ ಹೇಳಿದರೆ ಅದು ವಿಶೇಷ ಅಂಶ. ಇದು ಏನಾಗುತ್ತೆ ನಮಗಾಗ, ಒಂದು ಕೋಟಿ ಅಂದರೆ ಅದು ಭಾರಿ ದೊಡ್ಡದು ಅನಿಸೋದಿಲ್ಲ. ಅದು ಇವೆಲ್ಲ ಸೇರಿದಾಗ ಎಷ್ಟಾಯ್ತಾಗ, ಅನಂತ ಬ್ರಹ್ಮ ರುದ್ರಾದಿಗಳಿಗಿಂತ ಕೋಟಿ ಅಂಶ ಅಂತ ಹೇಳಿದಾಗ ಅವರ ಶಕ್ತಿ ಎಷ್ಟು ಜಾಸ್ತಿ ಆಯಿತು, ಅದು ಬಹಳ ಮುಖ್ಯ. ಅದನ್ನು ಹೇಳೋದಕ್ಕೆ ಅನಂತ ಬ್ರಹ್ಮ ರುದ್ರಾದೇಹೇ ನಾಶ್ಯಾಹ ಶಕ್ತಿ ಕಲಾಪಿಹಿ ತೇಷಾಂ ದುರತ್ಯಯ ಅಪಿ ಏಷ ವಿನಾ ವಿಷ್ಣು ಪ್ರಸಾದತಃ ಇತಿ ಚ ವ್ಯಾಸಯೋಗೇ. ಎಲ್ಲಿ ತಗ ಅಂದ್ರೆ ಯಾರು ಬ್ರಹ್ಮರುದ್ರಾದಿಗಳೇ, ಅವರ ಅನಂತಾಂಶ ಕಡಿಮೆ, ಇವರು ಮನುಷ್ಯ ಇವರಿಗೆ ಅನಂತಾಂಶ ಕಡಿಮೆ ಆಗಿಬಿಡ್ತಾರೆ. ಅದರಿಂದ ಅವರು ಭಾರಿ ದೊಡ್ಡವ್ರ ಮೇಲೆ ಅಷ್ಟು ಜಾಸ್ತಿ ಇದ್ದಾರೆ ಅಂದಮೇಲೆ ಇವ್ರ ಲೆಕ್ಕ ಬರೋದೇ ಇಲ್ಲ. ಅರ್ಥ ಆಯ್ತಾ, ಇವ್ರು ತೀರಾ ನೆಗ್ಲಿಜಿಬಲ್, ತುಂಬ ಕಡಿಮೆ ಆಗಿಬಿಡ್ತಾರೆ. ಆದ್ದರಿಂದ ಹೊರಸಕ್ಕೆ ಹೋಗಬಾರ್ದು, ಅಷ್ಟು ಕಡಿಮೆ ಆಗಿಬಿಡ್ತಾರೆ. ತೇಷಾಂ ದುರತ್ಯಯ ಅಪಿ ಮಾಯಾ ದುರತ್ಯಯ, ಅವರಿಗೆ ದುರತ್ಯಯ. ಆದರೆ ವಿನಾ ವಿಷ್ಣು ಪ್ರಸಾದತಃ, ಆದರೆ ದೇವರ ಅನುಗ್ರಹ ಇದ್ದರೆ ಮಾತ್ರ, ಅನುಗ್ರಹ ಮಾಡಿದರೆ ಆಗ ಸಂಸಾರ ದಾಟಬಹುದು. ಇವಳ ಶಕ್ತಿಯಿಂದ ದಾಟಕ್ಕಾಗೋದಿಲ್ಲ. ವಿನಾ ವಿಷ್ಣು ಪ್ರಸಾದತಃ ದುರತ್ಯಯ, ಅದಕ್ಕೆ ದೈವಿ ಹೇಷ ಗುಣಮವಿ ಮಮ ಮಾಯಾ ದುರತ್ಯಯ. ಯಾವಾಗ ದುರತ್ಯಯ ಅಂದರೆ ವಿಷ್ಣು ಪ್ರಸಾದವಿಲ್ಲದೆ ಹೋದಾಗ ದುರತ್ಯಯ, ವಿಷ್ಣು ಪ್ರಸಾದವಿದ್ದಾಗ ಮಾತ್ರ ದುರತ್ಯಯ ಆಗೋದಿಲ್ಲ. ಇತಿ ವ್ಯಾಸಯೋಗಿ, ಹೀಗೆ ವ್ಯಾಸಯೋಗದಲ್ಲಿ ಬಂದಿದೆ ಅಂತ ತಿಳಿಸಿದೆ. ಕಲ್ಪ ವ್ಯಾಸಯೋಗ ಮೊದಲಾದವುಗಳನ್ನು ಇಷ್ಟರಲ್ಲಿ ತುಂಬ ಉಪಯೋಗಿಸಿ ಉದಾಹರಣೆ ಮಾಡಿದ್ದಾರೆ. ಅತ್ರ ಪ್ರಮಾಣ ಮಾಹ ಅಬ್ರವೀಚ್ಛ, ಇದೆಲ್ಲ ಸ್ಪಷ್ಟ ಅಂತ ಬೇರೆ ಏನು ಹೇಳಿದ್ದೇನೆ, ಅಬ್ರವೀಚ್ಛ ಅಂಥೇಳಿ ಇದಕ್ಕೆಲ್ಲ ಆಧಾರ ಇದೆ. ಇಲ್ಲಿ ಬಂದಿರೋ ಮಹಾಮಾಯ ಅಂತ ಹೇಳಿದರೆ ಯಾವುದೋ ಅದು ಯಾತಕ್ಕೆ ಅದ್ವೈತಗಳು ಹೇಳಿಬಿಡ್ತಾರೆ, ಮಾಯ ಅಂದರೆ ಅವಿದ್ಯೆ ಅಂತ ಹೇಳ್ಬಿಡ್ತಾರೆ. ಆ ವಿದ್ಯೆ ಅಲ್ಲ, ಅಜ್ಞಾನ ಅಲ್ಲ, ಇದು ಮಹಾಲಕ್ಷ್ಮಿಗೆ ಹೆಸರೇ ಹೊರತು ಬೇರೆ ಅಲ್ಲ. ತರಿಹೀನ ಕಥಾಂಚಿತ ಇತ್ಯತಃ ಮಾಮೇ ವೈತಿ. ತರಿಹಿ ದುರತ್ಯಯ ಅಂತ ಹೇಳಿದ ಮೇಲೆ ತರಿಹಿ ಹಾಗಿದ್ರೆ ನಾ ಕಥಂಚಿದತ್ತೇ ತುಂಬ ಶಕ್ಯತೆ, ಇವ್ರನ್ನ ಮೀರ್ಸಕ್ಕೆ ಆಗೋದೇ ಇಲ್ಲ ಅಂತ ಕೇಳಿದರೆ ತೈ ತತ ಅದು ಉತ್ತರ ಕೊಡ್ತಾರೆ ಮಾಮೇವ. ಇಲ್ಲ ಇಲ್ಲ, ಪರಿಹಾರ ಇದೆ. ಅದಕ್ಕೆ ಏನ್ ಪರಿಹಾರ ಇದೆ? ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇ ಸಾಂತರ, ನನ್ನನ್ನೇ ಯಾರು ಆಶ್ರಯಿಸ್ತಾರಲ್ಲ ಅವ್ರು ದಾಟಿಬಿಡ್ತಾರೆ. ಇದು ಉಪಾಯ, ಅದೇನೋ ಸಮಸ್ಯೆ, ಇದು ಪರಿಹಾರ. ಮಹಾಲಕ್ಷ್ಮಿ ಮಹಾಮಾಯೆ ಆದ್ದರಿಂದ ಯಾರೂ ದಾಟ್ಲಿಕ್ಕೆ ಆಗೋದಿಲ್ಲ. ಆದರೆ ಯಾರು ದೇವರನ್ನು ಆಶ್ರಯಿಸ್ತಾರೆ ಅವರಿಗೆ ದಾಟ್ಲಿಕ್ಕಾಗತ್ತೆ ಅಂತ ಹೇಳಿದ್ರಿಂದ ಸ್ವಲ್ಪ ಪರಿಹಾರ ಸಿಕ್ತು. ಬರೀ ಅಷ್ಟೇ ಹೇಳ್ಬಿಟ್ರೆ ಏನಾಗ್ತಿತ್ತಾಗ? ಮೊದಲೇ ಓದೋದೆಲ್ಲ ಪೂರ್ತಿ ಬಿಟ್ಟು ಹೇಗೋ ಇಲ್ಲ ಅಂದಮೇಲೆ ಮತ್ತೆ ಪ್ರಯೋಜನ ಏನು ಅಂತ ಅನಿಸ್ತಾ ಇತ್ತು. ಇಲ್ಲ, ಒಂದು ಅವಕಾಶ ಕೊಟ್ಟಿದ್ದಾರೆ. ಈಗ ವಿಷ್ಣು ಪ್ರಸಾದ ಸಂಪಾದನೆ ಮಾಡಿದರೆ ಸಾಧ್ಯ. ಅದಕ್ಕೆ ವಿಷ್ಣು ಪ್ರಸಾದ ಬರೀ ಜ್ಞಾನ ಮೋಚಕ ಅಲ್ಲ, ಹರಿಪ್ರಸಾದ ಮೋಚಕ ಅನ್ನೋ ಮಾತು ಬಂದಂತೆ ಆಯ್ತು. ಉಳಿದವರಲ್ಲಿ ಏನು ಮಾಡ್ತಾರೆ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮ ಜಿಜ್ಞಾಸೆ ಬ್ರಹ್ಮಜ್ಞಾನದಿಂದ ಮೋಕ್ಷ ಅಂತ ಹೇಳ್ತಾರೆ. ಆದರೆ ಬ್ರಹ್ಮ ಅನುಗ್ರಹದಿಂದ ಮೋಕ್ಷ ಒಂದು ಮುಖ್ಯ. ದೇವರ ಅನುಗ್ರಹ ಇಲ್ಲದೆ ಹೋದರೆ ಬರೀ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ. ಆದರೆ ಜ್ಞಾನದ ಅನುಗ್ರಹ ಮಾಡ್ತಾರೆ ಎಂಬ ವಿಚಾರ ಬೇರೆ. ಆದರೆ ಮೆಕ್ಯಾನಿಕಲ್ ಅಲ್ಲ, ಆಟೋಮೆಟಿಕ್ ಅಲ್ಲ. ಜ್ಞಾನ ಬಂದ ತಕ್ಷಣ ಮೋಕ್ಷ ಅಲ್ಲ. ದೇವರು ಏನು ಮಾಡಬೇಕು? ಅದಕ್ಕೆ ಅನುಗ್ರಹ ಮಾಡಲೇಬೇಕು. ವಿಷ್ಣು ಪ್ರಸಾದತಃ ಇತಿಚ ವ್ಯಾಸಯೋಗಿ ಅನ್ಯತ್ ಸರ್ವಂ ಪರಿತ್ಯಜ್ಯ ಮಾಮೇವ ಏ ಪ್ರಪದ್ಯಂತೆ. ಆಗ ಪ್ರಶ್ನೆ ಬಂತು, ಆಯಿತು ನಿನ್ನನ್ನು ನೋಡ್ಕೊಂಬೋಣ ಅಂದರೆ ಈ ರೀತಿ ಇದ್ರೆ ಸಾಲದು. ಅನ್ಯತ್ ಸರ್ವಂ ಪರಿತ್ಯಜ್ಯ ಬೇರೆದನ್ನು ಬಿಟ್ಟು ಬರಬೇಕು. ಆ ರಿಲೀವ್ ಆಗದಲ್ಲಿ ರಿಪೋರ್ಟ್ ಮಾಡ್ಕೊಳ್ಳೋದಿಲ್ಲ ಅಂತಾರಲ್ಲ ಹಾಗೆ, ರಿಲೀವ್ ಆಗ್ಬೇಕು ಅಲ್ಲಿಂದ. ಯಾವುದರಿಂದ? ತದರಂ ಬಹುಲೋಕ ವಿಚಿಂತನೆ. ಅದನ್ನು ಬಿಟ್ಟುಬಿಟ್ಟು ಮಾಮೇವ ಶಬ್ದದಿಂದ ನನ್ನನ್ನೇ ಅಂತ ಹೇಳಿದಾಗ ಉಡಿದ್ರೆ ಬಿಟ್ಟು ಅಂತ ಅರ್ಥ. ನನ್ನನ್ನು ಶರಣ ಹೊಂದಿದ್ರೆ ಶರಣ ಹೊಂದೋದು ಅಂತ ಹೇಳಿದರೆ ಆಗ ಬೇರೆ ದಾರಿ ಇಲ್ಲ. ಗುರುವಾದೀನ್ ವಂದನಂ ಚ ಮಯ್ಯೇವ ಸಮರ್ಪಣೆ. ಹೇಗಿದ್ರೆ ಉಳಿದ ದೇವತೆಗಳು ಪೂಜೆ ಬಿಟ್ಬಿಡ್ಬೇಕಾ? ಮತ್ತೊಂದು ಪ್ರಶ್ನೆ ಬಂತು. ಬ್ರಹ್ಮಾದಿಗಳನ್ನ ಬಿಟ್ಬಿಡೋದು, ಗುರುಗಳನ್ನ ಬಿಟ್ಬಿಡೋದು? ಇಲ್ಲ ಇಲ್ಲ, ಅವನ್ನೆಲ್ಲ ಆರಾಧನೆ ಮಾಡ್ತಾ ಮಯ್ಯೇವ ಸಮರ್ಪಯಂತೆ. ಗುರುವಾದಿ ಶಬ್ದದಿಂದ ದೇವತೆಗಳು, ಈ ಗುರುಭ್ಯೋ ನಮ ಅಂತ ಹೇಳಿದ ಆ ಕ್ರಮದಲ್ಲಿ ಗುರುಗಳು, ಆಮೇಲೆ ದೇವತೆಗಳು, ಮಹಾಲಕ್ಷ್ಮಿ ನಾರಾಯಣ, ಮಯ್ಯೇವ ಸಮರ್ಪಯಂತಿ. ಅದೆಲ್ಲ ಏನೇ ನವಗ್ರಹಾದಿ ಪೂಜೆ ಏನೇ ಮಾಡಿದರೂ ಕೂಡ ಕೊನೆಗೆ ನವಗ್ರಹಾರ್ಪಣ ವಸ್ತು ಇತ್ಯಾದಿ ಹೇಳಿದೇನೆ. ಕೃಷ್ಣಾರ್ಪಣ ವಸ್ತು ಅಂತ ಹೇಳೋದ್ರಿಂದ ಅದು ಮಯ್ಯೇವಯ್ಯ ಸಮರ್ಪಯಂತಿ ಎಂಬುದಕ್ಕೆ ಪ್ರಾಕ್ಟಿಕಲ್ ಆಗಿ ಬಂದಿರೋ ಒಂದು ಸಂಪ್ರದಾಯ. ಸಯೇವ ಚ ತತ್ರ ಸ್ಥಿತ್ವ ಗುರುವಾದಿರ್ಭವತಿ ಇತ್ಯಾದಿ ಪಶ್ಯಂತಿ. ಏನು ಹಾಗೆಂದ್ರೆ ಅಂತ ಕೇಳಿದರೆ, ಸಯೇವ ಚ ತತ್ರ ಸ್ಥಿತ್ವ, ಪರಮಾತ್ಮನೇ ಗುರು ಮೊದಲಾದವರು ನೆಲೆಸಿದ್ದು, ಅನುಗ್ರಹ ಗುರುವಾದಿ ರೂಪದಲ್ಲಿ ಇದ್ದು ಅನುಗ್ರಹ ಮಾಡ್ತಾನೆ. ಅದರಿಂದಾಗಿನೇ ಅನುಸಂಧಾನ ಇಟ್ಕೊಂಡು ಮಾಡೋದ್ರಿಂದ ಅವ್ರ ಪೂಜೆ ಬಿಡ್ಕೊಡು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಇದಿಷ್ಟು ಕಂಪಲ್ಸರಿ, ದೇವೇ ಪರಾಭಕ್ತಿ, ದೇವೇ ಮತ್ತೆ ಆಮೇಲೆ ಗುರು. ತಸ್ಯೇತೇ ಕಥಿತಾ ಹ್ಯರ್ಥಃ ಪ್ರಕಾಶಂತೆ ಮಹಾತ್ಮನಃ. ಹೀಗೆ ಹೇಳಿರೋದ್ರಿಂದ ಅವೆಲ್ಲವೂ ಬೇಕು. ಆದರೆ ಮುಖ್ಯವಾಗಿ ಸರ್ವೋತ್ತಮ ವಿಷ್ಣು, ಎಲ್ಲರ ಬಿಂಬ ವಿಷ್ಣು ಮತ್ತು ತಿಳ್ಕೊಂಡು ಮಾಡಬೇಕೆ ಹೊರತು ಇಲ್ಲ, ಇದುವರೆ ಇಲ್ಲ. ಅದಕ್ಕೆ ವಿವರಣೆ ಮತ್ತೆ, ಇದು ಬರೀ ವ್ಯಕ್ತಿಯಿಂದ ಹೇಳ್ತೀರಾ ಅಂದರೆ, ನಾರದೀಯೇ ನಾರದೀಯ ಪುರಾಣ ವಾಕ್ಯದಿಂದ ಹೇಳ್ತಾ ಇದೆ. ಮತ್ಸಂಪತ್ಯಾತು ಗುರುವಾದೀನ್ ಭಜಂತೆ ಮಧ್ಯಮಾನರಾಹ ಮಧುಪಾಧಿತಯಾ ತಾಂಶ್ಚ ಸರ್ವಭೂತಾನಿ ಚೋತ್ತಮಃ ಇತಿ. ಮತ್ಸಂಪತ್ಯಾತು ಗುರುವಾದೀನ್ ಭಜಂತೆ. ನಾನು ಒಳಗೆ ನೆನೆಸಿ ತಿಳ್ಕೊಂಡು ಗುರುವಾದಿಗಳನ್ನು ಭಜನೆ ಮಾಡ್ತಾರೆ. ಮಧ್ಯಮಾನರಾಹ ಮಧುಪಾದಿತಯಾ ತಾಮಶ್ಚ ಸರ್ವಭೂತಾನಿ ಚೋತ್ತಮಃ. ಅವರೇನು ಮಾಡ್ತಾರೆ? ಬರೀ ಇದ್ದಾನೆ ಅಂತ ತಿಳ್ಕೊಂಡು ಮಾಡಿದ್ರೆ ಮಧ್ಯಮರು, ಆದರೆ ಒಳಗೆ ನಿಂತು ತಾನೇ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಅವ್ರು ಉತ್ತಮರು. ಅರ್ಥ ಆಯ್ತಾ? ಗುರುವಾದಿಗಳು ದೇವರ ಸನ್ನಿಧಾನ ಇದೆ, ಇವರೆಲ್ಲರೂ ಇದ್ದಾನೆ, ಸನ್ನಿಧಾನ ಇದೆ ಅಲ್ಲ. ದೇವರೇ ನಿಂತು ಮಾಡಿಸ್ತಾನೆ ಅಂತ ತಿಳ್ಕೊಂಡ್ರೆ ಉತ್ತಮ ಭಕ್ತರು ಅವರು. ಮಧುಪಾದಿತಯಾ ತಾಮಶ್ಚ ಸರ್ವಭೂತಾನಿ ಚೋತ್ತಮಃ ಇತಿ ಎರಡು ಭಾಗ ಹೇಳಿದರು. ಇನ್ನೊಂದು ಮಾತು ಬರುತ್ತೆ ಭಾಗವತದ್ದು, ಏನೋ ಆಚಾರ್ಯ ಚೈತ್ಯ ಬಪುಷಾ ಸ್ವಗತಿಂ ವ್ಯನಂಕ್ಷಿ. ಆಚಾರ್ಯ ಚೈತ್ಯ ಬಪುಷಾ ಸ್ವಗತಿಂ ವ್ಯನಂಕ್ಷಿ. ಆಚಾರ್ಯ ಗುರುಗಳಲ್ಲಿದ್ದು, ಚೈತ್ಯ ಪ್ರತಿಮೆಗಳಲ್ಲಿದ್ದು ಅನುಗ್ರಹ ಮಾಡ್ತೀ ಅಂತ ಹೇಳಿದ್ದ. ಪ್ರತಿಮೆಗಳಲ್ಲಿ ನ ಪ್ರತೀಕೆ ನಹಿ ಸಹ ಸ ಗುರುಗಳಲ್ಲಿ ಸನ್ನಿಧಾನ ನೆಲೆಸಿಡುತ್ತಾನೆ. ಇದು ಆದ್ದರಿಂದ ಯಾರೇ ಏನೇ ಕೆಲಸ ಮಾಡಿದರೂ ಕೂಡ ಮುಖ್ಯತ ಯಾರು ಮಾಡಿದಾಗ ಅದು ದೇವರೇ ಮಾಡ್ತಾನೆ. ಆದ್ದರಿಂದ ಆಗ ನಮಗೆ ಮಮ ಮಾಯಾ ದುರತ್ಯಯ ಅನ್ನೋದು ಮಾಮೇವ ಏ ಪ್ರಪದ್ಯಂತೆ. ಬೇರೆ ಏನೇ ಕೆಲಸ ಮಾಡ್ತಿದ್ರು ಕೂಡ ಹರಿಯೇ ಸರ್ವೋತ್ತಮ, ಅವನೇ ನಿಂತು ಮಾಡ್ತಿದ್ದಾನೆ, ಅವನೇ ಅನುಗ್ರಾಹಕ ಅನ್ನೋ ಬುದ್ಧಿ ಇದ್ರೆ ಅದು ಮಾಯೆಗೆ ಗೆಲ್ಲಕ್ಕೆ ಸಾಧನೆ, ವೃತ್ತಿ ಇಲ್ಲದವರೆ ಸಾಧನೆ ಆಗೋದಿಲ್ಲ. ಅದಕ್ಕೆ ವಿವರಣೆ, ಉತ್ತರಸ್ಯ ಪ್ರಕೃತ ಉಪಯೋಗಿತೆಯ ಸಂಗತಿ ಮಾಹ ತರಿಹೀತಿ. ಮುಂದಿದ್ದಕ್ಕೆ ಪ್ರಕೃತ ಉಪಯೋಗ ಎನ್ನುವುದನ್ನು ಹೇಳ್ತಾ ಸಂಗತಿ ಹೇಳ್ತಾರೆ. ಸಂಗತಿ ಅಂದರೆ ಅದಕ್ಕೆ ಲಿಂಕ್ ಅದು. ಯದಿನ ಕೇವಲಾನುಮಾನಂ ಕಿಂತು ಭಗವತ ಉಪದ್ಬಲಿತ ಮಾಯಾ ಮೋಹ ಹೇತು ತರ್ಹಿ ಇತ್ಯರ್ಥ. ತತಶ್ಚ ಜ್ಞಾನ ನಿವೃತ್ತ್ಯರ್ಥಂ ಯದಿದಮಿತ್ಯುಕ್ತಂ ತತ್ ಅಸದಿತಿ ಭಾವ. ಆದ್ದರಿಂದ ಯದಿನ ಕೇವಲ ಅನುಮಾನಂ ಕಿಂತು ಭಗವತ ಉಪದ್ಬಲಿತ ಮಾಯಾ ಮೋಹ ಹೇತು ತರ್ಹಿ ಇತ್ಯರ್ಥ. ಕೇವಲ ಅನುಮಾನ ಅಂದ್ರೆ ಪ್ರಕೃತಿ ಸಾಂಖ್ಯರು ಹೇಳೋ ಮಾತು ಬರೀ ಪ್ರಕೃತಿ ಬಂಧಕ್ಕೆ ಅಲ್ಲ, ಭಗವದ್ ಅನುಗ್ರಹದಿಂದ ಬಂಧಕರು. ಅದಕ್ಕೆ ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕ. ಯಾರೋ ಬಂಧನ ಮಾಡಿದ್ದಾರೆ ಈಗ, ಅದು ಹೇಳ್ದವ್ರು ಬೇರೆ ಇದ್ದಾರೆ ಈಗ ಬಂಧನ ಮಾಡು ಅಂತೇಳಿ. ಕಣ್ಣಿಗೆ ಕಾಣಿಸ್ತಿರೋದು ಪ್ರಕೃತಿ ಬಂಧನ ಮಾಡಿರೋದು, ಆದರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಯಾರು? ಅದಕ್ಕೆ ಪರಮಾತ್ಮನೇ. ಅದಕ್ಕೆ ಬಂಧಕನು ನಮ್ಮ ಕಣ್ಣಿಗೆ ಕಾಣ ಬಂಧ ಇದು, ಬಂಧದ ಮೂಲ ಕಾರಣ ಪರಮಾತ್ಮ. ಆದ್ದರಿಂದ ಆತ ಪ್ರಕೃತಿ ಬರೀ ಮಹಾಲಕ್ಷ್ಮಿಯೇ ಬಂದು ಸ್ವತಂತ್ರವಾಗಿ ಏನಾದರೂ ಬಂಧನ ಮಾಡಿದ್ದಿದ್ರೆ ಅವರು ಕೇಳಿದ್ರೆ ಸಾಕಾಗ್ತಿತ್ತು. ಆದರೆ ಅವರು ಬಂಧನ ಮಾಡಿರೋದು ಹೌದಾದರೂ ಕೂಡ ಮೇಲೆ ಪರಮಾತ್ಮನ ಅನುಗ್ರಹದಿಂದ ಅಪ್ಪಣೆ ಅಂತ ಮಾಡಿರೋದ್ರಿಂದ ಯಾರನ್ನ ಮೆಚ್ಚಿಸ್ಬೇಕು? ನಾವೀಗ ದೇವರನ್ನೇ ಮೆಚ್ಚಿಸ್ಬೇಕು. ಇದು ಬಹಳ ಮುಖ್ಯವಾದ ಬಂಧಕೋ ದೇವರಲ್ಲಿ ಬಂಧಕ ಶಕ್ತಿ ಇಲ್ಲ, ಅವರ ಮೋಚಕ ಶಕ್ತಿ ಮಾತ್ರ ಇದೆ ಅಂದರೆ ತಪ್ಪಾಗೋದು. ಎರಡೂ ಇದೆ. ಯದಿನಕ್ಕೆ ತತಶ್ಚ ಜ್ಞಾನಿ ವ್ಯಾವೃತ್ಯರ್ಥಂ ಯದಿದ ಮುತ್ತಂ ತತ ಸದಿತಿ ಭಾವ. ಅದಕ್ಕೋಸ್ಕರ ಜ್ಞಾನಿ ವ್ಯಾವೃತ್ಯರ್ಥಂ ಅಂತ ಏನು ಹೇಳಿದಿವಿ ಅದಕ್ಕೆ ಉತ್ತರ ಕೊಟ್ಟರು. ನಾನು ಮಾಯಾ ಅತ್ಯಯೋಪಾಯ ಅತ್ಯಯ ಉಪಾಯಸ್ಯ ಸಂಭಾವನಾ ಶಂಕಾಯಂ ತದುಪಾಯ ವಕ್ತವ್ಯೋ ನತು ಉಪಾಯಾಂತರ ಪ್ರತಿಷೇಧ ಅಥೋ ಅನುಪಪನ್ನಂ ಅವಧಾರಣಮಿತ್ಯತಃ ಅನ್ಯದಿತಿ. ಮಾಯೆಯಿಂದ ನಾವು ಬಂಧಿತರಾಗಿದ್ದೇವೆ. ಸೊ ಮಾಯಾ ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಸಾಕಾಗ್ತಿತ್ತು. ಉಡುದೆಲ್ಲ ಯಾತಕ್ಕೆ ಹೇಳ್ತೇನೆ ಅಂತ ಹೇಳ್ತಾರೆ ಅನ್ಯದಿತಿ. ಅನ್ಯದೆಲ್ಲ ಭಗವತ ಅನುಗ್ರಹದಿಂದ ಇರೋದ್ರಿಂದ ಅವ್ರನ್ನ ಕೈಬಿಡಾಗಿಲ್ಲ ಅಂತ ಅರ್ಥ. ಸ್ವಪ್ರತಿಪತ್ತೋ ಇತ್ತಂಭಾವ ಸೂಚಕ ಏವ ಶಬ್ದೋ ನ ಉಪಾಧ್ಯಂತರ ಪ್ರತಿಷೇಧ ಪರಹ ಇತ್ಯರ್ಥ. ಸ್ವಪ್ರತಿಪತ್ತೋ ಇತ್ತಂಭಾವ ಸೂಚಕ ಏವ ಶಬ್ದೋ. ಇಲ್ಲಿ ಏವ ಶಬ್ದಕ್ಕೆ ನನ್ನನ್ನೇ ಅಂತ ಹೇಳಿದರೆ ಉಳಿದವ್ರನ್ನ ಬಿಟ್ಟು ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಅಂದರೆ ಉಳಿದವರನ್ನ ಸ್ವತಂತ್ರರು ಅಂತ ತಿಳ್ಕೊಳ್ಳೋದನ್ನು ಬಿಟ್ಟು ಅಂತ ಅರ್ಥನೇ ಹೊರತು ಉಳಿದವ್ರನ್ನ ಪೂರ್ತಿ ಬಿಟ್ಟು ಅಂತ ಅರ್ಥ ಅಲ್ಲ. ನಾ ಉಪಾಯಾಂತರ ಪ್ರತಿಷೇಧ ಪರಹ ಇತ್ಯರ್ಥ. ಉಪಾಯಾಂತರವನ್ನು ಬಿಡೋದಕ್ಕಲ್ಲ. ಅದಕ್ಕೇನು ಹೇಳ್ತಾರೆ, ಅನ್ನ ಹಾಕ್ರಿ ಅಂತ ಹೇಳಿದ್ರೆ ಬರೀ ಅನ್ನ ಹಾಕ್ರಿ ಅಂತ ಅರ್ಥನ? ಏನರ್ಥ ಅದಕ್ಕೆ? ಆಹಾರ ಅಂತ ಅರ್ಥ. ಸಂಬಂಧಪಟ್ಟಿದ್ದೆಲ್ಲ ಹೇಗೆ ಬೇಕು, ಪ್ರಧಾನವಾಗಿ ಅನ್ನ. ಅದೇ ರೀತಿನೇ ಇವತ್ತು ಪ್ರಧಾನವಾಗಿ ಹರಿಪೂಜೆ ಮಾಡಿದರೂ ಕೂಡ ಉಳಿದರಲ್ಲಿ ಪರಮಾತ್ಮ ನೆಲೆಸಿರೋದ್ರಿಂದ ಅವರು ಆರಾಧನೆ ಮಾಡಲೇಬೇಕು. ಅದರಿಂದ ದೈತ್ಯರು ಯಾರಾದ್ರೆ ಮಾಡಬಾರ್ದು, ಅವ್ರು ವಿರೋಧಿಗಳಾದ್ದರಿಂದ ಯಾರು ಸಂವಾದಿಗಳು ಅವರಿಗೆಲ್ಲರಿಗೂ ಕೂಡ ತಾರತಮ್ಯ ಕ್ರಮದಲ್ಲಿ ಗೌರವ ಕೊಡಬೇಕು. ಯಾರು ವಿರೋಧಿಗಳು ಅವರಿಗೆ ಅದೇ ಕ್ರಮದಲ್ಲಿ ಏನು ಮಾಡಬೇಕಾಗ? ದ್ವೇಷನೂ ಮಾಡಬೇಕು. ಬರೀ ಉದಾಸೀನ ಮಾಡಿದ್ರೆ ಸಾಲ್ತು, ಏನು ಮಾಡಬೇಕು? ದ್ವೇಷನೂ ಮಾಡಬೇಕು. ಏವಂ ತರ್ಹಿ ಗುರುವಾದಿ ವಂದನಾಭಾವ ಪ್ರಾಪ್ತ ಇತ್ಯತೋ ಅಭಿಪ್ರಾಯ ಮಹಾ ಗುರುವಾದಿ ಇತಿ. ಗುರುವಾದಿ ವಂದನವನ್ನು ಬಿಡಕೂಡುದು, ಆದರೆ ಸ್ವತಂತ್ರ ತಪ್ಪು ತಿಳ್ಕೊಳ್ಳಬಾರದು ಅಂತ ಹೇಳೋದಕ್ಕೆ ಗುರು ಪರಮಾತ್ಮ ಗುರುವಾದಿ ತದುಪಾದಿತಯ ತಾಮಸ್ಯ ಸರ್ವಭೂತಾನಿ ಚೋತ್ತಮ ಅಂತ ಹೇಳಿದರು. ಏತತ್ ಮಧ್ಯಮ ಭಕ್ತಾನ ಚರಿತ್ರ ಮುಕ್ತಂ ಉತ್ತಮಾನಂತೂ ಅಸಹ್ಯವೇತಿ. ಅವರೊಳು ನಿಂತು ಅಂತದ್ದು ಒಂದು, ಅವನೇ ಮಾಡಿಸ್ತಾನೆ ಎಂಬುದು ಇನ್ನೂ ದೊಡ್ಡ ಚಿಂತನೆ. ಭಗವಾನೇವ ತತ್ರ ಗುರುವಾದಿಷು ದ್ವಯಂ ಪ್ರಮಾಣೇನ ಉಪಪಾದಯತಿ ಆಹಚ ಇತಿ. ಎರಡನ್ನು ಕೂಡ ಪ್ರಮಾಣದಿಂದ ಉಪಾದನೆ ಮಾಡ್ತಾರೆ. ಮತ್ಸಂಪತ್ಯ ಅನ್ನೋ ವಾಕ್ಯದಿಂದ ಅದೆಲ್ಲ ಉತ್ತರ ಕೊಟ್ಟಂತೆ ಆಯಿತು. ಅಹಂಶಸ ಸಂಪತ್ತಿಶ್ಚ ಮಧುಪಾದಿತಯ ಮತ್ ಪ್ರತಿಮಾತ್ವೇನ ಚೈತ್ಯಂ ಚಿತ್ತಸ್ಥಂ. ಚೈತ್ಯ ಶಬ್ದಕ್ಕೆ ಎರಡರ್ಥ. ಮನಸ್ಸಿನಲ್ಲಿದ್ದು ಗುರುಗಳಲ್ಲಿದ್ದು ಹೇಳಿಸ್ತಾನೆ, ಮನಸ್ಸಲ್ಲಿದ್ದು ಅರ್ಥ ಮಾಡಿಸ್ತಾನೆ, ಮತ್ತೆ ಗುರುಗಳಿಂದ ಹೇಳಿಸ್ತ. ಇಲ್ಲ ಅನುಗ್ರಹ ಮಾಡಿದವರ ಅರ್ಥನೇ ಆಗೋದಿಲ್ಲ. ಅದಕ್ಕೆ ಯೋ ಅಂತಃಪ್ರವೇಶ ಅನ್ನೋ ಮಾತು ಇಲ್ಲಿಗೂ ಅನ್ವಯ ಅಲ್ಲಿಗೂ ಅನ್ವಯ. ಅವರಲ್ಲಿಯೂ ಅಂತಃಪ್ರವೇಶ, ನಮ್ಮೊಳಗೂ ಅಂತಃಪ್ರವೇಶ. ಅವರೊಳಗಿದ್ದು ಕೊಡ್ತಾನೆ, ಇವರೊಳಗಿದ್ದು ತಿಳಿಸ್ತಾನೆ. ಅದೊಂದರ್ಥ. ಇನ್ನೊಂದು ಚೈತ್ಯ ಪ್ರತಿಮೆ ಅಂತ ಇನ್ನೊಂದು ಅರ್ಥ. ಪ್ರತಿಮೆಗಳಲ್ಲಿದ್ದು ಕೂಡ ಅನುಗ್ರಹ ಮಾಡ್ತಾನೆ. ಸ್ವರ್ಗ ಸ್ವಗತಿಂ ಸ್ವಜ್ಞಿಂ ವೆನಂತಿ ಅಂದರೆ ಗತಿ ಅಂದರೆ ಜ್ಞಾನ. ತನ್ನ ಜ್ಞಾನವನ್ನು ತಾನೇ ಕೊಡ್ತಾನೆ. ಅದರಿಂದಾಗಿನೇ ಯಾರೋ ಕೊಟ್ಟ ಜ್ಞಾನ ಅಲ್ಲ, ಅದು ದೇವರೇ ಕೊಡೋ ಜ್ಞಾನ ಅದು. ವೆನಂಕ್ಷಿ ವ್ಯಂಜಯಸಿ, ವೆನಂಕ್ಷಿ ಅಂದರೆ ಅಭಿವ್ಯಕ್ತಿ ಮಾಡ್ತಾ ಇದ್ದಿ, ಅಭಿವ್ಯಕ್ತಿಗೊಳಿಸ್ತಾ ಇದ್ದಿ ಅಂತ ಅರ್ಥ. ಇಷ್ಟು ಹೇಳಿ ಇದಾನಿ ಇದಮಿತಿ ಉಕ್ತಂ ಅಸದಿತಿ ಜ್ಞಾನಿನೋಪಿ ಮುಂದಾಯಿತು. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ ನಾ ಮಾಂ ದುಷ್ಕೃತಿನಃ ಮೂಢಾಃ ಪ್ರಪದ್ಯಂತೆ ನರಾಧಮಾಃ. ಹಾಗಿದ್ರೆ ಎಲ್ಲರೂ ಕೂಡ ಹೋಗ್ಬಿಟ್ರಾಯ್ತಲ್ಲ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ ಅಂತ ಕೇಳಿದ್ರೆ, ಇಲ್ಲ, ದುಷ್ಕೃತಿನಃ ಯಾರು ದುಷ್ಕೃತಿಗಳು ಅವರು ನನ್ನನ್ನು ಎಂದು ಆಶ್ರಯಿಸೋದೇ ಇಲ್ಲ, ಅದರಿಂದಾಗಿನೇ ಅವರಿಗೆ ಬಂಧನ ಹೋಗೋದೇ ಇಲ್ಲ. ನನ್ನನ್ನು ಆಶ್ರಯಿಸಿದವರಿಗೆ ಬಂಧನ ಪರಿಹಾರ, ಆಶ್ರಯಿಸದೇ ಇದ್ದವರಿಗೆ ಬಂಧನ ಪರಿಹಾರ ಇಲ್ಲ. ಅಂದ ಆಶ್ರಯಿಸ್ತಾ ಇದ್ದವರು ಮೂರ್ಖ ಇದ್ದಾರಲ್ಲ, ಅವರಿಗೆಂದು ಬಂಧ ಪರಿಹಾರ ಆಗೋದೇ ಇಲ್ಲ. ನಾ ಮಾಂ ದುಷ್ಕೃತಿ ಓದಿದರೆ ಪಾಸ್ ಆಗ್ತಾರೆ ಎಲ್ಲರಿಗೂ ಗೊತ್ತು. ಎಷ್ಟು ಜನ ಓದ್ತಾರೆ ಆಗಿದ್ರೆ? ಯಾರಿಗೂ ಗೊತ್ತಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೆ ಗೊತ್ತು. ಆದರೂ ಓದಕ್ಕಾಗೋದಿಲ್ಲ ಅಂತ ಹೇಗೆ ಹೇಳ್ತಾನೆ? ಹಾಗೆ ದೇವರು ಹಿಡಿದಕ್ಕೆ ಸಾಧ್ಯ ಇಲ್ಲ ಇವ್ರ ಕೈಯಲ್ಲಿ. ಅಷ್ಟೇ ಅಲ್ಲ, ಹಿಡಿಬಾರದು ಅಂತ ಸಂಕಲ್ಪ ಬೇರೆ, ತಿಳಿಯಲೇಬಾರದು ದೇವರನ್ನು. ದುರ್ಯೋಧನ ಸಾಯಬೇಕಾದ್ರೂ ಕೂಡ ಒಂದು ಮಾತು ಕ್ಷಮೆ ಅಂತ ಕೇಳಲಿಲ್ಲ ಅಂತ ಹೇಳಿದರೆ ಎಷ್ಟು ವಿರೋಧಿಯವರು. ನಮಾಂ ದುಷ್ಕೃತಿನಃ ಮೂಢಾಹ ಪ್ರಪದ್ಯಂತೆ ನರಾಧಮ. ಅವ್ರು ಯಾರವರು? ನರಾಧಮ. ನರಾಧಮರು ಅಂದ್ರೆ ಏನರ್ಥ? ತಮೋಯುಗ ಎಲ್ಲಿ ಬಂದಿದೆ ಅದು? ತತ್ವಸಂಖ್ಯಾನ ಮರ್ತ್ಯಾಧಮ ಚತುರ್ಧೈವ ದೈತ್ಯರಷ್ಟ ಪಿಶಾಚಕ ಅಂತ ಹೇಳ್ಬಿಟ್ಟಿದ್ದಾರೆ. ರಾಕ್ಷಸ ದೈತ್ಯರು, ರಾಕ್ಷಸರು, ಪಿಶಾಚಗಳು ಮತ್ತು ಮರ್ತ್ಯಾಧಮರು. ಮುಕ್ತಿ ಅಯೋಗ್ಯರು ತಮೋಯೋಗ್ಯರು ಎಷ್ಟು ಜನ? ನಾಲ್ಕು ಜನ. ಮುಕ್ತಿಯೋಗ್ಯರು ಎಷ್ಟು ಜನ? ಐದು ಜನ. ಯಾರ್ಯಾರು? ದೇವರ್ಷಿ ವೃತ್ತಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಐದು ಜನ, ಐದು ವಿಧ ಮುಕ್ತಿಯೋಗ್ಯರು, ನಾಲ್ಕು ವಿಧ ತಮೋಯೋಗ್ಯರು. ಅದಕ್ಕೆ ಮರ್ತ್ಯಾಧಮಃ ಚತುರ್ಧೈವ ಅಂತ ಹೇಳಿರೋದ್ರಿಂದ ಇಲ್ಲಿ ಆ ಪದ ತಗೋಬೇಕು. ನರಾಹ ಮರ್ತ್ಯ ತಮೋಯೋಗ್ಯರು ಅಂತ ಅರ್ಥ. ಬರೀ ಯಾರೋ ಅಲ್ಲ, ತಮೋಯೋಗ್ಯರನ್ನು ಆಶ್ರಯಿಸೋದಿಲ್ಲ. ಅದರಿಂದಾಗಿನೇ ಎಂದು ಕುರುಡ ನೋಡೋದಿಲ್ಲ ಅಂದ್ರೆ ಆಶ್ಚರ್ಯ ಏನಿದೆ? ಒಬ್ಬೇ ಸೂರ್ಯ ಇದ್ದಾನೆ, ಒಬ್ಬನಿಗೆ ಕಾಣಿಸ್ತಾನೆ, ಒಬ್ಬನಿಗೆ ಕಾಣಿಸ್ತಾನೆ. ಕಣ್ಣಿದೆ ಕಾಣಿಸ್ತಾನೆ, ಕಣ್ಣಿಲ್ಲ ಕಾಣಿಸೋದಿಲ್ಲ, ಅಷ್ಟೇ ಸುಲಭ. ಅವನ ಸ್ವರೂಪದಲ್ಲೇ ಏನಿಲ್ಲ ಅವನಿಗೆ. ಮರ್ತ್ಯಾಧಮ ಅವನು ತಮೋಯೋಗ್ಯ, ಕತ್ಲೆ. ತಮಸ್ಸು ಅಂದ್ರೆ ಕತ್ಲೆ, ಕತ್ಲೆ ಕಣ್ಣಿನ ಅವನಿಗೆ ಹೇಗೆ ಕಾಣಿಸುತ್ತೆ? ನರಾಧಮ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತ. ಅದೇ ಸ್ಪಷ್ಟ ಮಾಡ್ತಾನೆ ಅಸುರರವರು, ಸ್ಪಷ್ಟ ಮಾಡಿಬಿಟ್ಟು. ನರಾಧಮರು ಆಸುರ ಭಾವ, ಅಸುರಾಣಾಂ ಭಾವ, ಆಸುರ ಭಾವ ಅದನ್ನು ಆಶ್ರಯಿಸಿದ್ದಾರೆ. ಅದನ್ನು ವಿಸ್ತಾರವಾಗಿ ಹೇಳ್ಬೇಕಾದ್ರೆ ಮುಂದೆ ಹೇಳ್ತಾನೆ ಎಲ್ಲಿ ಬರುತ್ತೆ ವಿಸ್ತಾರವಾಗಿ. 16ನೇ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಕರೀತಾರೆ. ಇಲ್ಲಿ ಬರೀ ಸೂಚನೆ ಮಾಡಿಬಿಟ್ರು, ಅಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅದರಲ್ಲಿ ದೈವಿ ಸಂಪತ್ತನ್ನು ಮೊದಲು ಹೇಳಿ ಆಸುರಿ ಸಂಪತ್ತನ್ನ ಬಹಳ ವಿಸ್ತಾರ ಹೇಳ್ತಾರೆ. ಆದ್ದರಿಂದ ಅಲ್ಲಿ ತಿಳ್ಕೋಬೇಕು ಅಂತ ಅರ್ಥ. ಆಸುರಂ ಭಾವಮಾಶ್ರಿತಾಹ ಮಾಯೆ. ಅದೇ ಮಾಯೆ. ಯಾರು ಮಾಯೆ? ಮಹಾಲಕ್ಷ್ಮಿನೇ. ದುರ್ಗಾದೇವಿಯಿಂದಾಗಿ ಅವ್ರ ಜ್ಞಾನ ಎಲ್ಲ ಮುಚ್ಚೋಗ್ಬಿಡುತ್ತೆ. ಬರದಂತೆ ಬಂದ ಜ್ಞಾನ ಉಳಿಯೋದಿಲ್ಲ, ಗೊತ್ತಾಯ್ತಾ? ಜ್ಞಾನ ಬರೋದಿಲ್ಲ ಫಸ್ಟು. ಅಕಸ್ಮಾತ್ ಬಂದ್ರೆ ಒಂದು ಪಾತ್ರೆ ಇದೆ, ನೀರೇ ಬರಲಿಲ್ಲ ಬರಲಿಲ್ಲ, ನೀರು ಬಂತು ರಂಧ್ರ ಎಲ್ಲ ಸೋರಿ ಹೋಯ್ತು. ಅದು ತುಂಬ ಫಾಸ್ಟ್ಗಿಂತ ಸೋರೋ ಫಾಸ್ಟೇ ಜಾಸ್ತಿ ಆಗಿಬಿಟ್ರೆ ಇನ್ನು ಬೆಲ್ಲಿ ಇಷ್ಟು ಬರುತ್ತೆ, ಹೋಗಿ ಇಷ್ಟು ತೊಡೆದಿದೆ ಅಂತ ಹೇಳಿದ್ರೆ ಏನಾಯ್ತು ಅಲ್ಲಿಗೆ? ಆ ಥರ ಆಗುತ್ತೆ. ಅವರ ಸ್ವರೂಪ ಯೋಗ್ಯತೆನೇ ಇರೋದಾಯ್ತು. ವಿಷ್ಣು ದ್ವೇಷ ಅವರನ್ನು ಬ್ಲಾಕ್ ಮಾಡಿಬಿಡುತ್ತೆ ಒಳಗಿರದಂತೆ. ಅತಯೇವ ನರಾಧಮ, ಅದು ನರಾಧಮರು ಅಂತ ಕರೀತಾರೆ. ಅಪಹೃತ ಜ್ಞಾನ ಆಸುರ, ಮೊದಲನೇ ಅಪಹರಣ ಬರದೇ ಇರಂತೆ ಮಾಡೋದು, ಬಂದರೆ ಉಳಿದೇ ಇರದಂತೆ ಮಾಡೋದು. ಆಸುರಂ ಭಾವಮಾಶ್ರಿತಾಹ, ಸ್ವರೂಪನೇ ಆಗಿದೆ ಅಂತ ಹೇಳೋದಕ್ಕೋಸ್ಕರ. ಭಾವ ಅಂದರೆ ಸ್ವರೂಪ, ಅವ್ರ ಸ್ವರೂಪನೇ ಅಸುರ ಸ್ವರೂಪ. ಆದ್ದರಿಂದ ಅವ್ರು ಎಂದೂ ನಾನು ತಿಳಿದ್ರೆ ಸಾಧ್ಯವೂ ಇಲ್ಲ, ಇಷ್ಟನೂ ಬರೋದಿಲ್ಲ, ಪ್ರಯತ್ನನೂ ಪಡೋದಿಲ್ಲ, ಅವರಿಗೆ ಆಸಕ್ತಿ ಇರೋದೇ ಇಲ್ಲ. ಈ ರೀತಿ ನಾನು ಅಧ್ಯಾಯನ್ ಪ್ರಶ್ನೆ ತರಿಹಿ, ನಿನ್ನನ್ನು ಆಸೆ ಅನುಸರಿಸಿದರೆ ಎಲ್ಲರಿಗೂ ಬಂಧನ ಪರಿಹಾರ ಆಗುತ್ತೆ ಅಂತ ಹೇಳೋದಾದರೆ, ತರಿಹಿ ಹಾಗಿದ್ದರೆ ಸರ್ವೇಪಿ ಎಲ್ಲರೂ ಕೂಡ ಕಿಮಿತಿ ಯಾತಕ್ಕೋಸ್ಕರ ನಾ ಅಧ್ಯಾಯನ್ ನಿನ್ನ ಆಶ್ರಯಿಸಿ ಸಂಸಾರವನ್ನು ದಾಟಿ ಹೋಗಿಲ್ಲ ಅಂತ ಕೇಳಿದರೆ ಇತ್ಯತಃ ಉತ್ತರ ನಮಾಮಿತಿ. ದುಷ್ಕೃತಿತ್ವಾತ್ ಮೂಢಾಹ, ದುಷ್ಕೃತಿಗಳು ಅವರು ಮಾಡೋ ಕೆಲಸ ತಪ್ಪು, ತಿಳ್ಕೊಂಡಿರೋ ಜ್ಞಾನ ತಪ್ಪು, ಆದ್ದರಿಂದ ಮೂಢರವರು. ಅತಯೇವ ನರಾಧಮಃ, ನರಾಧಮರು ಅಪಹರ ಜ್ಞಾನತ್ವ. ಜ್ಞಾನ ಇಲ್ಲದವರು ಮೂಢರಾಗ್ತಾರೆ, ಅವರಿಗೆ ಜ್ಞಾನ ಇಲ್ಲೇ ಇಲ್ಲ, ನಿತ್ಯ ಸ್ವರೂಪದಲ್ಲೇ ಮೂಢೆ ಇದೆ. ಅದು ಕುರುಡನಿಗೆ ಎಂಥ ಲೆನ್ಸ್ ಹಾಕಿದ್ರು ಕಾಣಿಸೋದಿಲ್ಲ ಅವನಿಗೆ. ಅದಕ್ಕೆ ಸಾಮಾನ್ಯದಲ್ಲಿ ಲೆನ್ಸ್ ಗಿನ್ಸ್ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಕಣ್ಣೇ ಬರೋದೇ ಸತ್ತೋದವನಿಗೆ ಏನು ಮಾಡ್ತಾರೆ? ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸ್ವರೂಪದಲ್ಲೇ ಜ್ಞಾನ ಯೋಗ್ಯತೆ ಇಲ್ಲ ಅವರಿಗೆ. ಅತಯವ ಆಸುರಂ ಭಾವಮಾಶ್ರಿತ. ಅದೇ ಹೇಳ್ತಿರೋದು, ಮುಂಚೆ ಇತ್ತು ಅದು ಕಳೆದ. ಬರದೇ ಇರಂತೆ ಮಾಡೋದು ಒಂದು ಅಪಹರಣ. ಆಮೇಲೆ ಬಂದು ಬಂದು ಯಮ್ಮ ನಿಮಗೆ ಬಂದಿದೆ, ಕೈ ಬಂದಿಲ್ಲ ಬಂದಿದೆ, ಅವನು ಪೋಸ್ಟ್ ಮ್ಯಾನ್ ಹೊಡೆದು ಎತ್ಕೊಂಡು ಹೋಗ್ಬಿಟ್ಟ. ಅಪಹೃತ, ನಿಮಗೆ ಬರಲಿಲ್ಲ ಅದು, ನೀವು ಬಂದ್ಮೇಲೆ ಹೋಗಿಲ್ಲ, ಬರೋಕ್ಕಿಂತ ಮುಂಚೆನೇ ಕಳೆತನ ಆಗೋಯ್ತು. ಇನ್ನು ನಿಮ್ಮ ಕೇಳಿ ತೊಗೊಂಡ್ರಿ ನೋಡ್ಬಂದು ತ್ರೀ ಪ್ಯಾಕೆಟ್ ಮಾಡಿ ಹೊರಟೋಗ್ಬಿಟ್ಟ. ಬಂದ್ಮೇಲೆ ಹೋಯ್ತೀವಿ, ಬರದಂತೆ ಹೋಗೋದು ಇದೆ, ಬಂದ್ಮೇಲೆ ಹೋಗೋದು ಇದೆ. ಅಲ್ಲ, ಎರಡು ಅಪಹೃತನೇ. ಅದು ಬರಬೇಕಾದ್ರೆ ಅಪಹೃತ, ಇದು ಬಂದ್ಮೇಲೆ ಹೋಗೋದು. ಬರ್ತಿರ್ಬೇಕಾದ್ರೆ ಕಳ್ಕೊಂಡೆ, ಬಂದ್ಮೇಲೆ ಕಳ್ಕೊಂಡೆ, ಎರಡು ಕಳ್ಕೊಳ್ಳೋದೆ. ಬರದಂತೆ ಮಾಡ್ತಾರೆ, ಬಂದರೆ ಉಳಿಯದಂತೆ ಮಾಡ್ತಾರೆ ಅಷ್ಟೇ. ಅದೇ ಹೇಳ್ತಿರೋದು ಅಸುರಂ ಭಾವ ಅಂತ ಅದಕ್ಕೆ ಹೇಳಿದ್ರು. ಅಸುರ ಭಾವವಾದ್ದರಿಂದ ಉಳಿಯೋದೇ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಮಧು ವಿಜಯದಲ್ಲಿ. ಎಷ್ಟೇ ಜೋರು ಮಳೆ ಬಂದರೂ ಕೂಡ ಬೆಟ್ಟದ ಮೇಲೆ ನೀರು ನಿಲ್ಲುತ್ತ ಅಂತ ಕೇಳ್ತಾರೆ. ಕಲ್ಲ ಮೇಲೆ ನೀರು ನಿಲ್ಲುತ್ತಾ ಏನಾಗುತ್ತದ? ಪೂರ್ತಿ ಒಂದು ಹನಿ ಎಲ್ಲ ಡ್ರೈ ಅಪ್ ಆಗೋಗ್ಬಿಡುತ್ತೆ. ಅದು ನಿಲ್ಲೋದು ಮಣ್ಣಲ್ಲಿ, ಅದು ತಗ್ಗಾಗಿರ್ಬೇಕು. ತಗ್ಗಾಗಿರೋದು ವಿನಯ ಇರಬೇಕು. ಬಾಗಿ ನಡೆದ್ರೆ ಅಲ್ಲಿ ವಿದ್ಯೆ ನಿಲ್ಲುತ್ತೆ ಹೊರತು ಅಹಂಕಾರ ಪಟ್ಟರೆ ವಿದ್ಯೆ ಇರೋದಿಲ್ಲ. ಅಹಂಕಾರ ಪಟ್ಟರೆ ಏನಿಲ್ಲೋದು. ಅದೇ ಬಟ್ಟೆಯಿಂದ ಬೆಟ್ಟ ಎಂತ ನಿಂತಿದ್ದಾನೆ ಅಂತ ಹೇಳ್ತಾರಲ್ಲ, ಬಿದ್ದಿದ್ದೆಲ್ಲ ಹರಿದೋಗ್ಬಿಡುತ್ತೆ. ತಗ್ಗಿದ್ರೆ ಎಲ್ಲ ಉಳ್ಕೊಳ್ಳುತ್ತೆ, ವಿನಯದಿದ್ದರೆ ಉಳಿಯುತ್ತೆ. ಅದನ್ನ ದೃಷ್ಟಾಂತ ಕೊಡ್ತಾ ಹೇಳ್ತಾರೆ. ಇದಕ್ಕೆ ದೃಷ್ಟಾಂತ, ಅಲ್ಲಿ ಮಳೆ ಬಂದಿದ್ದು ಹೌದು, ಮಳೆ ಬಂದಿದ್ದು ಹೌದು, ನೀರು ಬಿದ್ದಿದ್ದು ಹೌದು, ಉಳಿಲಿಲ್ಲ. ಅಲ್ಲಿ ಮಳೆ ಬಂತು, ನೀರು ನಿಂತಿತ್ತು ಅಷ್ಟೇ. ಅದಕ್ಕೆ ಸ್ವರೂಪ ಯೋಗ್ಯತೆ ಇಲ್ಲದೆ ಹೋದ್ರೆ ಅವ್ರಿಗೆ ಜ್ಞಾನ ಬರೋದೇ ಇಲ್ಲ. ಅದಕ್ಕೆ ಏನಾಗುತ್ತದ, ಮಣ್ಣೊಳಗೆ ನೀರು ಹೋಗುತ್ತೆ, ಕಲ್ಲೊಳಗೆ ನೀರು ಹೋಗುತ್ತಾ, ಗೊತ್ತಾಯ್ತಾ, ಸತ್ತ ಇವರು ತಲೆಯೊಳಗೆ ಹೋಗೋದೇ ಇಲ್ಲ. ಅದು ಕಲ್ಲು ಬಂಡೆ ಅಂತ ಹೇಳಿ ಹೇಳ್ಬೇಕಾದ್ರೆ, ಕಲ್ಲು ಬಂಡೆ ಏನು ಹೇಳಿದ್ರು ಹೋಗೋದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಉತ್ತರ ಬಂದಿದೆ. ಆದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಗಾದೆ ಮಾತುಗಳಲ್ಲ, ಅಪಹೃತ ಜ್ಞಾನತ್ವಾಚ್ಯ ಮೂಢಾ ಅತಏವ ಆಸುರಂ ಭಾವಮಾಶ್ರಿತಾ ಉತ್ತರ ವಾಕ್ಯಂ ಪ್ರಕೃತ ಅನುಪಯುಕ್ತ ಮಿತ್ಯತಃ ತರ್ಹಿ. ಈ ಮುಂದಿನ ವಾಕ್ಯ ಯಾಕೆ ಹೇಳ್ತಾರೆ ಅಂದರೆ ಲಿಂಕ್ ಕೊಡೋಕ್ಕೋಸ್ಕರ. ನಿನ್ನನ್ನು ಅನುಸರಿಸಿ ಆಶ್ರಯಿಸಿದವರಿಗೆ ಬಂಧ ಮೋಕ್ಷ ಆಗೋದಾದರೆ ಯಾಕೆ ಆಶ್ರಯಿಸೋದಿಲ್ಲ ಅಂದರೆ ಸ್ವರೂಪನೇ ಸರಿ ಇಲ್ಲ. ಯದಿ ತೋ ಅಪ್ರತಿಪತ್ತಿ ಮಾಯಾತರಣೋಪಾಯ ತರ್ಹಿ ಇತ್ಯರ್ಥ. ಯರ್ಹಿ ತರ್ಯದಿ ತ್ವತ್ ಪ್ರತಿಪತ್ತಿ ನಿನ್ನನ್ನು ತ್ವತ್ ಪ್ರಪತ್ತಿ ನಿನ್ನನ್ನು ಅನುಸರಿಸಿ ನಡೆಯೋದು ಆ ಮಾಯಾತರಣ ಉಪಾಯವಾಗಿದ್ದರೆ ಎಲ್ಲರೂ ಯಾತಕ್ಕೆ ಅದು ಅನುಸರಿ ಉಪಯೋಗ ಪಡೀತಾ ಇಲ್ಲ ಬೆನಿಫಿಟ್ನ. ತ್ವಾಂ ಪ್ರಪದ್ಯ ಇತಿ ಶೇಷ, ನಿನ್ನನ್ನು ಆಶ್ರಯಿಸಿ ಸದ್ಗತಿ ಹೋಗಬಹುದಲ್ಲ. ತಥಾಚ ಮಾಮೇವ ಇತಿ ಉಕ್ತಮ ಅಸದಿತಿ ಭಾವ. ಅನುಸರಿಸಿದರೆ ಮುಕ್ತಿ ಸಿಗುತ್ತೆ ಅಂದರೆ ಅನುಸರಿಸದೇ ಇಲ್ಲ ಯಾಕೆ ಅಂತ ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿದರೆ ಉತ್ತರ, ಅದು ಸ್ವರೂಪ ಅದಕ್ಕೆ ಅಲೋ ಮಾಡೋದೇ ಇಲ್ಲ. ದುಷ್ಕೃತಿತ್ವಾದೀನಾಂ ಪ್ರಯೋಜನಾಂತರಾಭಾವ ಹೇತುತ್ವೇನ ಅನ್ವಯ ಸ್ಥಿತಿ ಕಿಂತೆ ಪಂಚಾಪಿ ಸಾಕ್ಷಾತ್ ಭಗವತ್ ಭಗವತ್ ಅಪ್ರತಿಪತ್ತಿ ಹೇತವ ಕಿಂವಾ ಹೇತು ಹೇತು ಮದ್ಭಾವೇನ ಇತ್ಯಪೇಕ್ಷಾಯಾಮಾಹ. ದುಷ್ಕೃತಿಗಳಾದ್ದರಿಂದ ಜ್ಞಾನಕ್ಕೆ ಅವಕಾಶ ಸಿಗೋದಿಲ್ಲ. ಕ್ಲಾಸ್ ಗಲಾಟೆ ಮಾಡೋ ಹೊರಗೆ ಹಾಕಿಬಿಡ್ತಾರಲ್ಲ ಹಾಗೆ, ಅವ್ರ ಪಾಠಕ್ಕೆ ಯೋಗ್ಯತೆಯೇ ಬರಲಿಲ್ಲ. ಕ್ಲಾಸಲ್ಲಿ ಹೊರಗೆ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂದ್ರೆ ಏನರ್ಥ, ಪಾಠ ಕೇಳಬೇಡ ಅಂತ ಅರ್ಥ. ಯಾಕೆ ಗಲಾಟೆ ಮಾಡಿದ? ದುಷ್ಕೃತಿಗಳು ದುಷ್ಕರ್ಮಿಗಳಿಗೆ ಎಂದೂ ಕೂಡ ಜ್ಞಾನಾಧಿಕಾರ ಇಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅತ ಶಬ್ದ ಕದೇ ಅರ್ಥ. ಅದು ಅರ್ಹತೆ ಇಲ್ಲದವರಿಗೆ ಬ್ರಹ್ಮಜ್ಞಾನ ಕೊಡೋದು ದೋಷ, ಯಾರು ದೋಷ ಹೇಳೋದೇ ದೋಷ ಆಗಿಬಿಡುತ್ತೆ. ಆದ್ದರಿಂದ ಅದು ಅವಕಾಶ ಸಿಗೋದಿಲ್ಲ ಅವನಿಗೆ. ದೇವಾನಾಂ ಉತ್ತಮ ಮಧ್ಯಮ ಮನುಷ್ಯ ವಿಪರ್ಯಯಸ್ಯ ಅಧರ್ಮ ಕಾರ್ಯ ವಿಪರ್ಯಯ ಅಂದ್ರೆ ಏನು? ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಯಾವ್ದರಿಂದ ಬರುತ್ತೆ? ಅಧರ್ಮ ಕಾರ್ಯದಿಂದ ಬರುತ್ತೆ. ಲಿಂಗ ಅಧರ್ಮ ಕಾರ್ಯದಿಂದ ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನ ಮತ್ತೆ ಅಧರ್ಮ ಕಾರ್ಯ ಮತ್ತೆ ಮಿಥ್ಯಾಜ್ಞಾನ, ಏನಾಗುತ್ತೆ ಕೊನೆ ಕೊನೆಗೆ? ಕೊನೆಯೇ ಹೇಳುತ್ತಾರೆ ಕೊನೆಗೆ ಅವ್ರು ಏನಾಗ್ತಾರೆ? ಅಂಧನ ತಮಸ್ಸಿಗೆ ಹೋಗಿಬಿಡ್ತಾರೆ. ಸ್ವರ್ಗ ಬುದ್ಧಿನಾಶಾತ್ ಪ್ರಣಶ್ಯತಿ, ಅಲ್ಲಿಗೆ ಅನ್ವಯ. ಅದರಿಂದ ಒಳ್ಳೆ ಕೆಲಸ ಯಾತಕ್ಕೆ ಮಾಡಬೇಕು ಅಂತ ಕೇಳಿದರೆ ಒಳ್ಳೆ ಬುದ್ಧಿ ಬಿದ್ದು ಜ್ಞಾನ ಅಧಿಕಾರ ಬರುತ್ತೆ ಅಂತೇಳಿ. ಕೆಟ್ಟ ಕೆಲಸ ಮಾಡಿದವರಿಗೆ ಜ್ಞಾನಾಧಿಕಾರ ಹೋಗಿಬಿಡೋದ್ರಿಂದ ದುರಾಚಾರಿಗಳಿಗೆ ಜ್ಞಾನಾಧಿಕಾರ ಇಲ್ಲ. ಅದಕ್ಕೆ ಸದಾಚಾರ ಬೇಕೇ ಬೇಕು. ಸದಾಚಾರ ಅಂದರೆ ಶಮದವಾದಿ ಸಂಪತ್ತಿ, ಅದಿರಲೇಬೇಕು ಅಂತ ಅರ್ಥ. ಅಧಿಷ್ಠಾನ ಯಾಥಾತ್ಮ್ಯ ಜ್ಞಾನಸ್ಯ ವಿಪರ್ಯಯ ಹೇತುತ್ವ ಪ್ರಸಿದ್ಧೇ ಅಪಹೃತ ಜ್ಞಾನತ್ವಾಚ್ಯ ಮೂಢಾಃ. ಅಧಿಷ್ಠಾನ ಯಾಥಾತ್ಮ್ಯ ಜ್ಞಾನಸ್ಯ ವಿಪರ್ಯ ಹೇತುತ್ವ ಪ್ರಸಿದ್ಧೇ. ಅಧಿಷ್ಠಾನ ಯಾಥಾರ್ಥ್ಯ ಜ್ಞಾನ ಯಾಥಾತ್ಮ್ಯ ಜ್ಞಾನ, ಅಧಿಷ್ಠಾನ ಯಾಥಾತ್ಮ್ಯ ಜ್ಞಾನ ಅಂದ್ರೇನು? ಅಧಿಷ್ಠಾನವೇ ಒಂದು ಇದೆ, ಪುಸ್ತಕ ಇದೆ, ಟೇಬಲ್ ಇದೆ, ಈ ಟೇಬಲ್ನೇ ಪುಸ್ತಕ ಅಂತ ತಿಳ್ಕೊಂಡ್ಬಿಟ್ಟ. ಅಧಿಷ್ಠಾನ ಯಾಥಾತ್ಮ್ಯ, ಅಧಿಷ್ಠಾನವೊಂದಿಗೆ ಐಕ್ಯ. ಟೇಬಲ್ ಮೇಲೆ ಪುಸ್ತಕ ಇದೆ ಹೊರತು ಡೆಸ್ಕ್ ಮೇಲೆ ಪುಸ್ತಕ ಇದೆ ಹೊರತು ಪುಸ್ತಕನೇ ಡೆಸ್ಕ್ ಅಲ್ಲ. ದೇಹದೊಳಗೆ ಜೀವ ಇದ್ದಾನೆ. ಯಾವುದು ಅಧಿಕರಣ ಈಗ? ದೇಹ ಅಧಿಕರಣ. ಆ ಜೀವನೊಳಗೆ ದೇವರಿದ್ದಾನೆ. ಯಾರು ಅಧಿಕರಣ? ಜೀವ ಅಧಿಕರಣ. ಅಧಿಕರಣ ಯಥಾತ್ಮ ಅಂದ್ರೆ ಅಧಿಕರಣವನ್ನೇ ವಸ್ತು ಅಂತ ತಿಳ್ಕೊಳ್ಳೋದು, ಅಂದ್ರೆ ಜೀವನನ್ನು ಪರಮಾತ್ಮ ಅಂತ ಹಿಡಿಯೋದು, ಜಗತ್ತನ್ನು ಜೀವ ಅಂತ ಹಿಡಿಯೋದು. ಜಡ ಜೀವ ಅಭೇದ, ಜೀವ ಈಶ್ವರ ಅಭೇದ ತಿಳ್ಕೊಂಡ್ರೆ ಏನಾಗೋದಿಲ್ಲ ಅವರಿಗೆ, ಎಂದು ಕೂಡ ಮೋಕ್ಷ ಆಗೋ ಸಾಧ್ಯತೆ ಇಲ್ಲವೇ ಇಲ್ಲ. ಅತಯವ ನರಾಧ ಅವರು ನರಾಧಮರು, ಅವ್ರ ಜ್ಞಾನ ಅಪಹೃತವಾದ್ದರಿಂದ ಅತಯವ ನರಾಧಮತ್ವಾದೇವ ಜೀವ ತ್ರೈವಿಧ್ಯ ವಿವಕ್ಷಾಯಾಂ ನರಾಧಮಾನಾಂ ಅಸುರೇಷು ಅಂತರ್ಭಾವಸ್ಯ ಪ್ರಸಿದ್ಧತ್ವಾತ್. ಜೀವತ್ರೈವಿಧ್ಯ ವಿವಕ್ಷಾಯಾಂ ನರಾಧಮಾನಾಂ ಅಸುರೇಷು ಅಂತರ್ಭಾವಸ್ಯ ಪ್ರಸಿದ್ಧತ್ವ. ಈ ತತ್ವ ಸಂಖ್ಯಾನ ಕೋಟ್ ಮಾಡಿದರು. ಜೀವತ್ರೈವಿಧ್ಯ ವಿಭಾಗ ಮಾಡಿದಾಗ ನರಾಧಮರು ಅಂದರೆ ಅಸುರರು ಅಂತ ಅರ್ಥ ಅಂತ ಪ್ರಸಿದ್ಧವಾಗಿದೆ. ತತ್ವ ಸಂಖ್ಯಾನ ನೆನ್ಪಿಟ್ಕೊಂಡ್ರೆ ಅದೇ ಉತ್ತರ. ಅದಕ್ಕೆ ಆಸುರ ಭಾವ ಆಶ್ರಯ ಆಶ್ರಯಣಾತ್ ನಮಾಂ ಪ್ರಪದ್ಯ ಅಂತೆ ಇತ್ಯರ್ಥ. ಆಸುರ ಭಾವವನ್ನು ಆಶ್ರಯಿಸಿರೋದ್ರಿಂದ ನನ್ನನ್ನು ಅವರು ಆಶ್ರಯಿಸೋದೇ ಇಲ್ಲ, ಹಾಳಾಗಿ ಹೋಗ್ತಾರೆ. ನರಾಧಮಃ ಇತ್ಯುಕ್ತೇ ಕೃತ್ಯಮಃ ದೇವಾನಾಮಿತಿ ಭಾವದಿ ಸಚ ವಕ್ಷತೆ. ಅದೇನು ವಿಷಯ ಅಂಬೋದನ್ನು ಮುಂದೆ ಹೇಳ್ತಾರೆ. 16ನೇ ಅಧ್ಯಾಯದಲ್ಲಿ ಅಸುರ ಭಾವ ವರ್ಣನೆ ಬಂದಿದೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ಅಂತ ಹೇಳ್ತಾರೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾಹನ ವಿದುರಾಸುರಾಹ. ಪ್ರವೃತ್ತಿ ಬಂಧ ಯಾತಕ್ಕೆ ಬಂತು, ನಿವೃತ್ತಿ ಬಂಧ ಹೇಗೆ ಹೋಗುತ್ತೆ, ಇದನ್ನು ಆಸುರಾಹ ನಾವಿದ್ದಾನೆ. ಅವ್ರಿಗೆ ಆಸುರ ಜ್ಞಾನ ಗೊತ್ತೇ ಇಲ್ಲ. ಅವರಿಗೆ ಬಂಧ ಎಲ್ಲಿಂದ ಬಂತು, ಹೇಗೆ ಹೋಗುತ್ತೆ ಎಂದು ಗೊತ್ತಿಲ್ಲ. ಆದ್ದರಿಂದ ಅವ್ರು ಬಂಧನಂದ್ರೆ ಉಳ್ಕೊಂಡ್ಬಿಡ್ತಾರೆ. ಫಸ್ಟ್ ಬಂಧನ ಗೊತ್ತಾದರೆ ಬಿಡುಗಡೆ ಪ್ರಶ್ನೆ. ಅದು ಲಾಕ್ ಓಪನ್ ಮಾಡಕ್ಕೆ ಕೊಟ್ಟ ತಕ್ಷಣ ಏನು ಮಾಡ್ತಾನೆ ಫಸ್ಟ್? ಅವನು ಫಸ್ಟ್ ನೋಡ್ತಾನೆ ಲಾಕ್ನ, ನೇಚರ್ ಆಫ್ ದಿ ಲಾಕ್ ನೋಡ್ಕೊಂಡು ಕೀ ತೆಗಿತಾನೆ. ಗೊತ್ತ, ಸುಮ್ಮನೆ ಕೀ ಕೊಡು ಯಾವ್ದು ಹೇಳಂತ ಕೊಡ್ಬೇಕು. ಸೊ ಬಂಧ ಅರ್ಥ ಆದ್ರೆ ಏನ್ ಮಾಡ್ತಾನ ಅವನು, ಮೋಕ್ಷಕ್ಕೆ ಬರ್ತಾನೆ. ಯಾವ್ದೇ ಮನೆಯಲ್ಲಿ ಲೈಟ್ ಕರೆಂಟ್ ಬಂದಿಲ್ಲ, ಫಸ್ಟ್ ಏನ್ ಮಾಡ್ತಾನೆ ಬಂದ ಅವನು, ಟೆಸ್ಟ್ ಮಾಡ್ತಾನೆ ಎಲ್ಲಿ ಹೋಗಿದೆ ನೋಡ್ತಾನೆ. ಆಮೇಲೆ ಕೊಡ, ಸುಮ್ಮನೆ ಎಲ್ಲ ಇಡೀ ಬೇರೆ ವೈರಿಂಗ್ ಬಿಚ್ಚು ಕುತ್ಕೊಂಡ್ಬಿಟ್ರೆ ಬಂದ ತಕ್ಷಣ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್ ಲೊಕೇಟ್ ಮಾಡ್ಬೇಕಲ್ಲ ಬಂಧನ. ಇವ್ರಿಗೆ ಗಂಧ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಇವರಿಗೆ, ಬಂಧನ ಎಲ್ಲಿದೆ ಅಂತ ಹೇಳಿದ್ರೆ, ಪರಮಾತ್ಮನ ಆದೇಶದಂತೆ ದುರ್ಗಾದೇವಿ ಬಂಧನ ಹಾಕಿರೋದ್ರಿಂದ ಅಲ್ಲಿಗೆ ಹೋಗ್ಬೇಕಲ್ಲ. ಈ ಫೈಲ್ ಯಾರ ಹತ್ರ ಇದೆ ಹುಡುಕ್ತಾನಲ್ಲ, ಹಾಗೆ ಮಹಾಲಕ್ಷ್ಮಿ ಹತ್ರ ಇದೆ. ಅವರು ಅವ್ರ ಭಕ್ತಿನೂ ಇಲ್ಲ, ಜ್ಞಾನನೂ ಇಲ್ಲ ಅಂದಮೇಲೆ ಅವ್ನು ರಿಲೀಸ್ ಆಗೋ ಚಾನ್ಸೇ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಕೆಲಸ ಕೇಳ್ತಾರೆ ಫೈಲ್ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತಾರೆ, ಫೈಲ್ ಕನ್ಸರ್ನ್ಡೇ ಅಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಉಪಯೋಗ ಬರೋದೇ ಇಲ್ಲ. ಮೋಸ್ಟ್ ಕನ್ಸರ್ನ್ಡ್ ಅಂದರೆ ದುರ್ಗಾದೇವಿ ಮಹಾಲಕ್ಷ್ಮಿ, ಅವರಿಗೆ ಆದೇಶ ಮಾಡೋದು ಲಕ್ಷ್ಮೀಪತಿ. ಅವರಿಬ್ಬರನ್ನು ಬಿಟ್ಟುಬಿಟ್ರೆ ಏನಾಗೋದಿಲ್ಲ, ಏನೇ ಸಿಕ್ಕರು ಕೂಡ ಅದು ಜೈಲಲ್ಲೇ ಇದ್ದು ಊಟ ತಿಂಡಿ ಕೊಟ್ಟಾಗುತ್ತೆ ಅಷ್ಟೇ. ಒಂದು ಜೈಲರ್ನ ಭಾರಿ ಬೇಕು ಮಾಡ್ಕೊಂಡು ಏನು ಕೊಡ್ಬೋದು ಅನ್ಬೇಕಾರೆ, ಸ್ವಲ್ಪ ಒಳ್ಳೆ ಊಟ ಕೊಡ್ಬೋದು, ಬೇಕು ಕೊಡ್ಬೋದು, ಒಂಚೂರು ಜಾಸ್ತಿ ಆಗ್ಬೋದು ಅಷ್ಟೇ ಹೊರತು ಇಲ್ಲ. ಗೊತ್ತಾಯ್ತಾ, ಎಷ್ಟೇ ಒಂದು ಒಂದು ಬಳಸಿದ್ರು ಕೂಡ ಬಿಡುಗಡೆ ಮಾಡ್ತಾರೆ, ಇಷ್ಟೇ ಐ ಆಮ್ ಸಾರಿ ಐ ಕ್ಯಾನಾಟ್ ಡೂ ಅಂದ್ಬಿಡ್ತಾರೆ ಅಷ್ಟೇ. ಅಷ್ಟು ಫೇವರ್ ಮಾಡ್ಬೋದು ಅಷ್ಟೇ. ಅಪ್ಲಿಕೇಶನ್ ಕೊಟ್ಟ ಕ್ಲರ್ಕ್ ಭಾಳ ಗೊತ್ತಿತ್ತು ಕೊಟ್ಟ, ಅದು ಫಾರ್ವರ್ಡ್ ಮಾಡ್ಬೋದು ಅಷ್ಟೇ. ಅವನು ಏನು ಮಾಡಾಗಿಲ್ಲ, ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ, ಸ್ಯಾಂಕ್ಷನ್ಗೆ ಅಥಾರಿಟಿನೇ ಅಲ್ಲ ಅವನು. ಆದ್ದರಿಂದ ಉಳಿದವರು ಯಾರು, ಅದಕ್ಕೆ ಹೇಳಿದ್ದು ರುದ್ರದೇವರು ಹೇಳಿದ್ದು, ಅಹಂ ಭೋಗಪ್ರದೋವತ್ಸ ಮೋಕ್ಷದಷ್ಟು ಜನಾರ್ದನ. ನಾನು ಭೋಗ ಕೊಡೋನೆ ಹೊರತು ಏನು ಕೊಡೋನಲ್ಲ, ನಾನು ಬಡಿಸೋರು ಏನು ಮಾಡೋ ಇರೋದನ್ನು ಬಡಿಸ್ಬೋದು ಅಷ್ಟೇ ಹೊರತು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಕೈಲಿ ಬಡಿಸೋರ ಕೆಲಸ ಎಷ್ಟೊಂದು ಯಜಮಾನ ಏನು ಮಾಡ್ಬೋದು ಬೇಕಾದ್ರೆ, ಇಷ್ಟಬಂದು ಮಾಡಿಸ್ಬೋದು, ಅದೆಲ್ಲ ಇವ್ರಿಗೆ ಮಾಡಕ್ಕೆ ಬರೋದಿಲ್ಲ. ಸಚವಕ್ಷತೆ ಅಪರೋ ಅಪಹಾರೋ ಅಭಿಭವ. ಅಪಹಾರ ಶಬ್ದ ಏನು, ಅಪಹೃತ ಜ್ಞಾನ ಅದೇನು ಅಂದರೆ ಅಭಿಭವ, ಬರದೇ ಇರುವಿಕೆ, ಮುಚ್ಚಿ ಹೋಗುವಿಕೆ, ಎರಡರ್ಥ. ಉಕ್ತಂಚ ಏತದ್ ವ್ಯಾಸಯೋಗೆ, ಇದನ್ನು ವ್ಯಾಸಯೋಗದಲ್ಲಿ ಹೇಳಿದ್ದಾರೆ. ಜ್ಞಾನಂ ಸ್ವಭಾವೋ ಜೀವಾನಾಂ ಮಾಯಯಾ ಹಿ ಅಭಿಭೂಯತೆ ಇತಿ. ಇನ್ನು ಯೋಗ್ಯರಿದ್ದರೂ ಕೂಡ ಲಕ್ಷ್ಮೀನಾರಾಯಣ ಭಕ್ತಿ ಮಾಡದೆ ಹೋದರೆ ಅದು ಹೊರಗೆ ಬರೋದಿಲ್ಲ, ಅವರಿಗೆ ಇಲ್ಲೇ ಇಲ್ಲ ಬರೋದಿಲ್ಲ. ಇವರಿಗಿದ್ರು ಕೂಡ ಏನಾಗೋದಿಲ್ಲ, ಕರೆಂಟ್ ಹಾಕ್ಸೊಂಡಿಲ್ಲ, ನೋ ಇದು ಇನ್ನೊಬ್ಬನು ಏನು ಮಾಡಿದ್ದಾನೆ, ಸ್ವಿಚ್ ಹಾಕ್ತಾ ಇಲ್ಲ, ಕರೆಂಟ್ ಹಾಕ್ಸೊಂಡಿಲ್ಲ, ಬೆಳಕಿಲ್ಲ. ಇನ್ನು ಸ್ವಿಚ್ ಹಾಕೋದೆಲ್ಲ ಬೆಳಕಿಲ್ಲ, ಬೆಳಕಿಲ್ಲ ಇಬ್ಬರಿಗೂ ಕಾಮನ್. ಬಟ್ ಇವ್ರು ಸ್ವಿಚ್ ಹಾಕಿದ್ರೆ ಬರುತ್ತೆ ಅವನಿಗೆ, ಸ್ವಿಚ್ ಕರೆಂಟ್ ಏನು ಹಾಕಿದ್ರು ಬರೋದಿಲ್ಲ. ಇದು ಅರ್ಥ ಮಾಡ್ಕೊಂಡಾಗ ಇಬ್ಬರಿಗೂ ಸಿಗೋದಿಲ್ಲ. ಲಕ್ಷ್ಮೀನಾರಾಯಣರು ಆಶ್ರಯಿಸದೇ ಹೋದರೆ ಯೋಗ್ಯನೂ ಉದ್ಧಾರ ಆಗೋದಿಲ್ಲ, ಅಯೋಗ್ಯನಿಗೆ ಆಶ್ರಯಿಸೋ ಬುದ್ಧಿನೇ ಬರೋದಿಲ್ಲ. ಎರಡು ಭಾಗ ತಿಳ್ಕೋಬೇಕು, ಎಲ್ಲ ಇರಬೇಕು. ಅಪರೋ ಅಭಾವೋ ಜೀವಾನಾಂ ಮಾಯಯಾ ಹಿ ಅಭಿಭೂಯತೆ ಇದೆ. ಅದಕ್ಕೇನೆ ಪ್ರತಿ ಗ್ರಂಥದ ಆರಂಭದಲ್ಲಿ ಲಕ್ಷ್ಮೀ ಸ್ತೋತ್ರನೂ ಮಾಡಬೇಕು ಅಂತ ಹೇಳಿದ್ದಾರೆ. ತತ್ಸಂಖ್ಯಾಂತಲೇ ಶುರು ಮಾಡಿದರು, ಏನಂತ ಪ್ರತಿಕಾರ ಶುರು ಮಾಡಿದರು, ಲಕ್ಷ್ಮೀಪತೆ ಪದಾಂಭೋಜ ಯುಗಮ್ನತ್ವ ಗುರೋರಪಿ ಕರಿಷ್ಠೆ ತತ್ವಸಂಖ್ಯಾನ ವ್ಯಾಖ್ಯಾನಂ ನಾತಿ ವಿಸ್ತಾರಂ. ತಷ್ಟ ರಾಯರು ಟಿಪ್ಪಣಿ ಬರೀ ಬೇರೆ, ಲಕ್ಷ್ಮೀಪತಿ ಎದ್ದಾಕ ಅನ್ಬೇಕಾಗಿತ್ತು ಅಂದರೆ ಸಕಲ ವಾಂಗ್ಮನಸ ದೇವತ ಲಕ್ಷ್ಮೀನಗರ ಇಲ್ಲದ ಹೋದರೆ ನಮಗೆ ಜ್ಞಾನ ಬರೋದಿಲ್ಲ, ಆದ್ದರಿಂದಾಗಿ ಅವರು ಸ್ತೋತ್ರ ಮಾಡಿದರು. ಸರಿ ಬಿಡಿಸಿ ಯಾಕೆ ಹೇಳಲಿಲ್ಲ ಅಂದರೆ ಪ್ರತ್ಯೇಕ ಉಪಾಸನೆ ಮಾಡಬಾರದು, ಅದಕ್ಕೇನು ಮಾಡಿದರು ಲಕ್ಷ್ಮೀಪತಿ ಒಂದೇ ಪದದಲ್ಲಿ ಸ್ತೋತ್ರ ಮಾಡಿದರು ಎಲ್ಲ ಹೇಳಿದ್ದಾರೆ. ಜ್ಞಾಪಕ ಇಟ್ಕೊಂಡ್ರೆ ಲಕ್ಷ್ಮೀದೇವಿ ಉಪಾಸನೆ ಬಿಡಾಗಿಲ್ಲ, ಪ್ರತ್ಯೇಕ ಮಾಡಾಗಿಲ್ಲ. ಅದಕ್ಕೆ ಹೇಗೆ ಮಾಡಬೇಕಾಗ, ಭಗವದ್ ಉಪಸರ್ಜನತೆಯೇ ಮಾಡಬೇಕು, ನಾರಾಯಣ ಸಮೇತನೇ ಮಾಡಬೇಕು, ಲಕ್ಷ್ಮೀಪತಿ ಅಂತ ಮಾಡಿದ್ದಾರೆ. ಅದೇ ಪ್ರಮಾಣ ಪದ್ಧತಿಯಲ್ಲಿ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಪ್ರಮಾಣ ಪದ್ಧತಿಯೊಳಗೆ, ಪ್ರಣಮ್ಯ ಚರಣಾಂಭೋಜ ಯುಗಂ ಕಮಲಾಪತೇ, ಕಮಲಾಪತಿ ಅಂತ ಅಲ್ಲಿ ಉಪಯೋಗಿಸಿದ್ದಾರೆ. ಇದೆಲ್ಲ ಕಡೆ ರಾಯರು ಹೇಳಬೇಕಾದ್ರೆ ಕಮಲಾಲಯ ಬಿಡಾಗಿಲ್ವ, ಆದ್ದರಿಂದ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಅಷ್ಟೇ, ರಮೇಶ ಶಬ್ದ ರಮಾದೇವಿ ಬಂದು ಬಿಡ್ತಾರೆ. ಅಸುಸುರತಾ ಅಸುರಾಹ, ಅಸುಸು ಅಸುರ ಶಬ್ದಗಳು ಸ್ವಾರಸ್ಯವಾದ ಅರ್ಥ ಹೇಳ್ತಾರೆ. ಅಸುರು ಅಂತ ಹೇಗೆ ಗೊತ್ತಾಗಬೇಕು ನಮಗೆ ಅಂತ ಕೇಳಿದ್ರೆ, ಅಸುಸುರತಾ ಅಸುರಾಹ, ಅಸುರು ಅಸು ಅಂದರೆ ಇಂದ್ರಿಯಗಳು, ಇಂದ್ರಿಯಾರಾಮರು ಅಂತ ಅರ್ಥ. ಯಾರು ಭೌತಿಕ ಸುಖದಲ್ಲಿ ಮಗ್ನರಾಗ್ತಾರೆ ಯಾರವರೆಲ್ಲ, ಅಸುರರು ಭೌತಿಕ ಸುಖದಲ್ಲಿ ಮಗ್ನರಾಗ್ತಕ್ಕ. ಏಕಾಶಿ ಉಪವಾಸ ಏ ಮಾಡಕ್ಕ, ಅದಾಗ್ರೆ ಊಟ ಬಿಡ್ಲಿಕ್ಕಾಗುತ್ತೆ, ಈ ಕಡೆ ಅಟ್ರಾಕ್ಷನ್ ಇದೆ ಅವನಿಗೆ, ಆ ಕಡೆ ಇಲ್ಲ. ಅಂದರೆ ಅಸುಸುರತಾ, ಹಸು ಶಬ್ದಕ್ಕೆ ಪ್ರಾಣ ಅಂತ ಒಂದರ್ಥ, ಇಂದ್ರಿಯಗಳು ಅಂತ ಇನ್ನೊಂದು ಅರ್ಥ. ಅದಕ್ಕೇನೆ ಚೋಕ್ತಂ ನಾರದೀಯೇ ಜ್ಞಾನ ಪ್ರಧಾನ ದೇವಾಸ್ತು ಅಸುರಾಸ್ತುರತ ಅಸೌ ಇತಿ. ದೇವತೆಗಳನ್ನ ಜ್ಞಾನ ಪ್ರಧಾನರು ಅಂತಾರೆ, ಅಸುರಸುರತರನ್ನ ಅಸುರರು ಅಂತ ಕರೀತಾರೆ. ಇದು ವ್ಯತ್ಯಾಸ ಇಬ್ಬರಿಗೂ ಕೂಡ. ಸ್ಟೂಡೆಂಟ್ಸ್ ಇರ್ತಾರೆ ಕೆಲವರಿಗೆ, ಕೆಲವರು ಇರ್ತಾರೆ ಬರೀ ತಿಂತಾನ ಅವನು ಓದೋದಿಲ್ಲ ಅಂತಾರಲ್ಲ, ಓದೋನು ತಿನ್ನೋದಿಲ್ವಾ, ಓದೋನು ತಿಂತಾನೆ, ಓದೇ ಇದ್ದವನು ತಿಂತಾನೆ. ಆದರೆ ಓದೋನು ತಿಂತಾನೆ ಅಂತ ಬಯೋದಿಲ್ಲ, ಯಾತಕ್ಕೆ, ಅವನು ತಿನ್ನೋದು ಓದೋದಕ್ಕೋಸ್ಕರ, ಇವನು ಇವನು ಬಂದಿರೋದೇ ತಿನ್ನೋದಕ್ಕೋಸ್ಕರ. ಆದ್ದರಿಂದ ಅದು ವ್ಯತ್ಯಾಸ ಇದೆ, ಇಬ್ಬರು ಇಬ್ಬರು ತಿಂದರೂ ಕೂಡ ವ್ಯತ್ಯಾಸ ಎಷ್ಟಿದೆ, ಅವ್ರು ತಿನ್ನೋದಕ್ಕೆ ಬದುಕಿರೋದು ಬೇರೆ, ತಿಳಿದಕ್ಕೋಸ್ಕರ ತಿನ್ನೋದು ಬೇರೆ, ಅದೇ ಡಿಫ್ರೆನ್ಸ್ ಇರೋದ್ರಿಂದ ಒಂದೇ ಹೋಗಿ ಎರಡು ಹೇಳ್ಬಿಡ್ತಾರೆ. ಜ್ಞಾನ ಪ್ರಧಾನ ದೇವಾಸ್ತು, ಜ್ಞಾನ ಓರಿಯೆಂಟೆಡ್ ಆಗಿ ಬದುಕಿದರೆ ಎಷ್ಟೇ ನೀವು ಭೋಗ ಇಟ್ಕೊಂಡ್ರು ಕೂಡ ಅವನೇನಂತ ಕರೀತಾರೆ, ವಿರಕ್ತ ಅಂತಲೇ ಕರೀತಾರೆ. ಜ್ಞಾನ ಓರಿಯೆಂಟೆಡ್ ಆಗದೆ ಹೋದರೆ ಎಷ್ಟು ಕಡಿಮೆ ತಿಂದರೂ ಕೂಡ ಏನಂತಾರೆ ಅದಕ್ಕೆ ಅಸುರ ಅಂತಾನೆ ಕರೆಯೋದು. ಯಾಕಂದ್ರೆ ಜ್ಞಾನದ ಆಸಕ್ತಿನೇ ಇಲ್ಲ ಅಂದರೆ ಅವನು ಬದುಕಿರೋದ ದಂಡ ಅಂತ ಒಂದು ಚೂರು ಚೂರು ಹಾಕೋ ಬೈತಿರ್ತಾರೆ. ಸ್ವಲ್ಪ ಹಾಕ್ಬೇಕಾದ್ರೂ ಕೂಡ ಕೆಲಸ ಇಲ್ಲದ ಒಂದೊಂದು ಇರೋದು ಬೈಕೊಂಡು ಹಾಕ್ತಿರ್ತಾರೆ. ಅವನಿಗೆ ಹಾಕ್ತಾರೆ, ಅವ್ರಿಗೆ ಒಳ್ಳೆ ಗೌರವದಿಂದ ಹಾಕ್ತಾರೆ. ಅದಕ್ಕೆ ಊಟ ಕುದುರೋದು ಇಬ್ಬರು ಕಾಮನ್ ಆದರೂ ಕೂಡ ಉದ್ದೇಶ ಬೇರೆ ಇದೆ. ಆ ಅರ್ಥದಲ್ಲಿ ಸಂಸಾರದಲ್ಲಿ ಬದುಕಿದ್ರು ಕೂಡ ಇಂದ್ರಿಯಾರಾಮರಾಗಿ ಯಾರು ಬದುಕ್ತಾರೆ ಅವರು ಹಸರು. ಯಾರು ಜ್ಞಾನ ಕಾರ್ಯಕ್ಕೆ ಮಹತ್ವ, ಅಲ್ಲಿ ಎರಡು ಇಂದ್ರಿಯ ನಮಗಿದೆ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ. ಜ್ಞಾನೇಂದ್ರಿಯಕ್ಕೆ ಮಹತ್ವ ಕೊಟ್ಟು ಬದುಕಿದರೆ ಅವನು ಯೋಗ್ಯ ದೇವತೆ, ಕರ್ಮೇಂದ್ರಿಯಕ್ಕೆ ಮಹತ್ವ ಕೊಟ್ಟು ಬದುಕಿದ್ರೆ ಅವನು ಅಯೋಗ್ಯ. ಕರ್ಮೇಂದ್ರಿಯಕ್ಕೆ ಯಾರು ಕೊಡ್ತಾರೆ ಜ್ಞಾನ ಇಲ್ಲದವನು ಕೊಡೋದ್ರಿಂದ ಅವನು ಅಸುರ ಅಂತಾಗತ್ತ. ಅಸೌಹಿತಿ ನನು ಅಸುರೋ ಭಾವೋ ಹಿ ಹಿಂಸಾ ಅನೃತಾದಿ ಲಕ್ಷಣೋ ಅನ್ಯೈರ್ ವ್ಯಾಖ್ಯಾತಃ ತದ್ರಹಿತಾಶ್ಚ ಅಂತ ಸ್ಪಷ್ಟೀಕರಣ ಕೊಡ್ತಾನೆ. ಸಾಮಾನ್ಯವಾಗಿ ನಾವು ಹಸುರರು ಅಂದರೆ ಹಿಂಸೆ ಮಾಡೋರು ಅಂತ ತಿಳ್ಕೊಂಡಿರ್ತೇವೆ. ನೀವು ಬೇರೆ ಅರ್ಥ ಹೇಳಿದ್ರಲ್ಲ ಅಂದರೆ ಅವ್ರು ಇದೇ ಅರ್ಥ ಸರಿ ಎಂಬುದನ್ನು ತಿಳಿಸ್ತಾರೆ. ಈ ರೀತಿ ಮಾಡಲಿಕ್ಕೆ ಹೋದ್ರೆ ಹಿಂಸೆ ಮಾಡೇ ಮಾಡ್ತಾನೆ ಅವನು. ಅದೆಲ್ಲ ಮುಂದಿನ ನಾಳೆ ಜನ್ಮಾದ್ಯಶ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ.